ஹரே ராம. தியானம் மூலம் குருவோர் மூர்த்தி, பூஜா மூலம் குருவோர் பதம், மந்திரம் மூலம் குருவோர் வாக்கியம், மோக்ஷம் மூலம் குருவோர் கிருபா. தன் தாண்டவதிந்த கெடுக்கன்னு சம்ஹரிசுவ சிவனிகு, தன் லாஸ்யதிந்த ஒளித்தன்னு சிருஜிசுவ சிவகு, ಮಲ್ಲಿಕಾರ್ಜುನ ಮಹಾದೇವಿಯರಿಗೆ ಮನಸ ವಚಸ ಪ್ರಣಾಮಗಳನ್ನು ಸಲ್ಲಿಸಿ ಮುಂದುವರಿತಾ ಇದ್ದೇವೆ. ಇವತ್ತಿನ ವಿಷಯ ಅಭ್ಯಾಸ. ಕುರುಕ್ಷೇತ್ರದಲ್ಲಿ ಉಭಯ ಸೇನೆಗಳ ಮಧ್ಯೆ, ಧರ್ಮ ಅಧರ್ಮ ಉಭಯ ಸೇನೆಗಳ ಮಧ್ಯೆ ಯುದ್ಧದ ಸಿದ್ಧತೆಯ ಸಮಯದಲ್ಲಿ ಅಥವಾ ಯುದ್ಧದ ಸನ್ನದ್ಧತೆಯ ಸಮಯದಲ್ಲಿ, ಇನ್ನೇನು ಯುದ್ಧ ಆರಂಭ ಆಗಬೇಕು, ಆಗ್ತಾ ಇದೆ, ಪ್ರವೃತ್ತೇ ಶಸ್ತ್ರ ಸಂಪಾತೆ ಎನ್ನುವ ಸ್ಥಿತಿಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ವಿವಿಧವಾದ ಯೋಗಗಳನ್ನು ಉಪದೇಶ ಮಾಡ್ತಾನೆ. ಅರ್ಜುನನು ಕೇಳ್ತಾನೆ ಆ ಯೋಗಗಳನ್ನೆಲ್ಲ. ಒಂದು ಹಂತದಲ್ಲಿ ಹೇಳ್ತಾನೆ ಅರ್ಜುನ, ಸರಿ ಭಗವಂತ, ಇವೆಲ್ಲ ಚೆನ್ನಾಗಿದೆಯೇನೋ ಸರಿ ಯೋಗಗಳು, ಆದರೆ ಮನಸ್ಸಿಗೆ ಬರ್ತಾ ಇಲ್ಲ. ಯೋಯಂ ಯೋಗ ತ್ವಯಾ ಪ್ರೋಕ್ತ, ನೀನು ಯಾವ್ಯಾವ ಒಳ್ಳೊಳ್ಳೆ ಯೋಗಗಳನ್ನು ಹೇಳಿದೆಯೋ, ಸಾಮ್ಯೇನ ಮಧುಸೂದನ ಇತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿರಂ ಸ್ಥಿರ. ಯೋಗಗಳು ಸ್ಥಿರವೇ, ಆದರೆ ನನ್ನ ಮನಸ್ಸು ಸ್ಥಿರ ಅಲ್ಲ, ಹಾಗಾಗಿ ನನ್ನ ಮನಸ್ಸಿಗೆ ಹೋಗಲು ಬರ್ತಾ ಇಲ್ಲ. ಮನಸ್ಸು ಸ್ಥಿರವಾದರೆ ಅದೇ ಯೋಗ. ಸ್ಥಿರವಾದ ಯೋಗಗಳು ಬರ್ತೇವೆ ಅಂತ ಕೂಡ ಹೇಳಬೇಕಾಗಿಲ್ಲ, ಮನಸ್ಸು ಸ್ಥಿರವಾಗಿ ಬಿಟ್ಟರೆ ಅದನ್ನೇ ಯೋಗ ಅಂತ ಕರಿಬೋದು. ಹಾಗಾಗಿ ಅದು ಹೇಗೆ ಅಂತ, ಯಾಕೆಂದರೆ ಮನಸ್ಸು ಚಂಚಲ ಅಂತ. ಚಂಚಲಂಹ್ಯ ಮನಃ ಕೃಷ್ಣ, ಬಹಳ ಚಂಚಲವಪ್ಪ ಮನಸ್ಸು. ಪ್ರಮಾಥಿ ಬಲವದೃಢಂ, ಇಷ್ಟು ಭೀಮಶಕ್ತಿ ಅದಕ್ಕೆ ಮನಸ್ಸಿಗೆ. ಯಾವಾಗ ನಾವು ನಿಗ್ರಹ ಮಾಡೋಕೆ ಹೋದಾಗ, ಇಲ್ಲವಾದ್ರೂ ಅದರಷ್ಟಕ್ಕೆ ಅದಿರುತ್ತೆ. ಅದು ನೀವೇನಾದ್ರೂ ನಿಯಂತ್ರಣ ಮಾಡೋಕೆ ಹೋದರೂ ಹುಚ್ಚು ಕಟ್ಟಿ ಓಡೋಕೆ ಶುರು ಮಾಡಿಬಿಡ್ತದೆ. ಕೂಡಲಿ ಧ್ಯಾನಕ್ಕೆ ಅಂತ ಕೂತ್ಕೊಳ್ಳಿ, ಬೇಡದ ನೆನಪೆಲ್ಲ ಆವಾಗಲೇ ಆಗ್ತದೆ, ಬೇಡ ಬೇಡದ ನೆನಪೆಲ್ಲ ಆಗ್ತದೆ, ಬೇರೆ ಕೆಲಸದಲ್ಲಿ ಅಂತ ಏನು ಬಾಧೆ ಕೊಡೋದಿಲ್ಲ ಅದು ಅಂತ. ಹಾಗಾಗಿ ಪ್ರಮಾಥಿ ಅಂತ ನಾಶವನ್ನೇ ಮಾಡ್ತದೆ ಅಂತ, ಅದ್ರ ವಿಷಯಕ್ಕೆ ಹೋದರೆ, ಅದಕ್ಕೇನಾದ್ರೂ ಹಗ್ಗ ಹಾಕ್ಲಿಕ್ಕೆ ಹೋದರೆ ಅಷ್ಟು ಉಪದ್ರವ ಮಾಡ್ತದೆ ಅಂತ. ಒಂದು ನಾಯಿ ಅದು ಬಿಟ್ಟಿಟ್ಟರೆ ಸುಮ್ಮನೆ ಇರ್ತದೆ, ಅದು ಶಾಂತವಾಗಿರ್ತದೆ. ಅದು ನೀವು ಕಟ್ಟಿ ಹಾಕಿ ಅದನ್ನು, ನಾಯಿ ಹುಲಿ ಆಗ್ತದೆ ಇದ್ದಕ್ಕಿದ್ದಾಗೆ, ಅದಕ್ಕೆ ಸಿಟ್ಟು ಬರ್ಲಿಕ್ಕೆ ಶುರು ಆಗ್ತದೆ, ಶಕ್ತಿ ಬರಲಿಕ್ಕೆ ಶುರು ಆಗ್ತದೆ ಅದಕ್ಕೆ. ಹಾಗೆ ಮನಸ್ಸು ಕೂಡ ಅರ್ಜುನ ತುಂಬ ಚಂದದ ಉದಾಹರಣೆ ಕೊಡ್ತಾನೆ. ಮನಸ್ಸನ್ನು ನಿಗ್ರಹ ಮಾಡೋದು ಅಂದರೆ, ಮನಸ್ಸನ್ನು ಹಿಡಿದಿಡೋದು ಅಂದರೆ ಹೇಗೆ ಅಂದರೆ, ವಾಯೋರಿವ ಅಂತ ಸುಲಭ, ಗಾಳಿ ಹಿಡಿದಿಟ್ಟ ಹಾಗೆ. ಗಾಳಿಯನ್ನು ಬಂಧನ ಮಾಡೋದು ಎಷ್ಟು ಸುಲಭವೋ ಅಷ್ಟೇ ಸುಲಭ, ಅಥವಾ ಎಷ್ಟು ಕಷ್ಟವೋ, ಹೇಗೆ ಅಸಂಭವವೋ, ಹತ್ತಿರ ಹತ್ತಿರ ಅಸಂಭವ ಅದೊಂದು, ಅಷ್ಟು ಕಷ್ಟ ಮನಸ್ಸನ್ನು ನಿಗ್ರಹ ಮಾಡೋದು ಅಲ್ವಾ ಕೃಷ್ಣ ಅಂತ. ಅಂದರೆ ಕನ್ಸೆಷನ್ ಸಿಗ್ಬೋದು ಅಂತ ಅಷ್ಟು ಹೇಳಿದ್ರೆ ಎಂತ ಅರ್ಜುನ ಹೇಳಿದ್ನೋ ಏನೋ ಕೃಷ್ಣನ ಹತ್ರ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಸಂಶಯಂ ಮಹಾಬಾಹು, ನಿಸ್ಸಂದೇಹ ಮನಸ್ಸು ಚಂಚಲ, ಅದನ್ನು ನಿಗ್ರಹ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು ನಾವು, ಆದರೆ ಸಾಧ್ಯ ಇದೆ. ಎರಡು ದಾರಿ ಇದೆ, ಒಂದು ದಾರಿಗೆ ವೈರಾಗ್ಯ ಅಂತ ಹೆಸರು. ವೈರಾಗ್ಯ ಅಂತ, ವೈರಾಗ್ಯ ಅಂದರೆ ಮನಸ್ಸು ಓಡ್ತದಲ್ಲ, ಎಲ್ಲಿಗೆ ಓಡ್ತದೆ ಮನಸ್ಸು, ಎಲ್ಲೆಲ್ಲವೂ ನಮಗೆ ಇಷ್ಟ ಇದೆ ಅಲ್ಲೆಲ್ಲ ಓಡ್ತದೆ ಮನಸ್ಸು. ಮನಸ್ಸು ದೇವರಲ್ಲಿ ಯಾಕೆ ನೆಲೋದಿಲ್ಲ ಅಂದರೆ, ದೇವರಿಗಿಂತ ಹೆಚ್ಚು ಪ್ರೀತಿಯ ವಸ್ತುಗಳು ಅನೇಕವೇ ನಮಗೆ, ಆ ಕಡೆ ಹೋಗ್ತದೆ ಆಕರ್ಷಣೆ, ಬೇರೆ ಬೇರೆ ಕಡೆ ಇದೆ ಅಂತ ಸೆಳೆತ, ಆ ಕಡೆ ಹೋಗ್ತದೆ ಮನಸ್ಸು. ಒಂದು ವೇಳೆ ಯಾವ್ಯಾವುದು ನಮ್ಮನ್ನು ಸೆಳೀತದೆಯೋ, ಆಕರ್ಷಣೆ ಮಾಡ್ತದೆಯೋ, ಅಲ್ಲೆಲ್ಲ ಬೇಡ ಅಂತ ಅನಿಸಿದರೆ ನಮಗೆ, ಆಗ ಮನಸ್ಸು ಸ್ಥಿರ ಆಗ್ಬೋದು ಅಂತ. ಅದನ್ನು ವೈರಾಗ್ಯ ಅಂತ ಕರೀತಾರೆ. ವೈರಾಗ್ಯ ಅಂದರೆ ಒಣ ವೈರಾಗ್ಯ ಅಲ್ಲ, ಇದು ಅಭಾವ ವೈರಾಗ್ಯ ಹಾಗೆ ಅಂಥದ್ದೆಲ್ಲ ಅಲ್ಲ, ಅದು ಸ್ವಭಾವ ವೈರಾಗ್ಯ ಅದನ್ನು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಪ್ರಪಂಚ ಸಪ್ಪೆ ಅಲ್ಲ, ಪ್ರಪಂಚಕ್ಕಿಂತ ಭಗವಂತ ಸಿಹಿ ಅಷ್ಟೇ. ಬಹಿರಂಗ ಸಪ್ಪೆ ಅಲ್ಲ, ಅಂತರಂಗ ಮತ್ತು ಸಿಹಿ ಇದೆ. ಭೋಗ ಏನು ಸಪ್ಪೆ ಇಲ್ಲ, ತ್ಯಾಗ ಎಂದಷ್ಟು ಸಿಹಿ, ಯೋಗ ಎಂದಷ್ಟು ಸಿಹಿ. ಅದಕ್ಕೆ ವೈರಾಗ್ಯ ಅಂತ ಹೆಸರು. ಹಾಗಾಗಿ ಎರಡೂ ಸವಿಯನ್ನು ಕಂಡು ಆ ಸವಿಯ ಮುಂದೆ ಇದು ಸಪ್ಪೆ ಅಂತ ಅಂದುಕೊಂಡು ಅಲ್ಲಿ ಸ್ಥಿರ ಆಗೋದಕ್ಕೆ ವೈರಾಗ್ಯ ಅಂತ ಕರೀತಾರೆ. ಹಾಗಾಗಿ ಅದು ಬಂದರೆ ಅಂದರೆ ಪ್ರಾಪಂಚಕ್ಕೋಗಿ ನಮ್ಮನ್ನು ಸೆಳಿತಕ್ಕಂಥದ್ದೆಲ್ಲ ಇದ್ಯಾಕಪ್ಪ, ಇದಕ್ಕಿಂತ ಅದು ಚೆನ್ನಾಗಿದೆ ಅನಿಸಿದರೆ ಆಗಲೂ ಮನಸ್ಸು ಸ್ಥಿರ ಆಗ್ತದೆ. ಆದರೆ ಅದಾಗಲಿಕ್ಕೆ ಬಹಳ ಕಷ್ಟ ಇದೆ, ಯಾಕೆಂದರೆ ಎರಡರ ತುಲನೆ ನಮ್ಗೆ ಗೊತ್ತಾಗಬೇಕು. ಈ ಅಂಟು ಬಿಡಬೇಕು, ಆ ಅಂಟು ಹಿಡ್ಕೊಳ್ಬೇಕು, ಸುಲಭ ಅಲ್ಲ ಅದು. ಇನ್ಯಾದರೂ ಸುಲಭ ಉಪಾಯ ಇದೆಯಾ? ಅದಕ್ಕೆ ಕೃಷ್ಣ ಹೇಳ್ತಾನೆ ಎರಡನೇದು ಅಭ್ಯಾಸ ಅಂತ. ಅಭ್ಯಾಸದ ಮೂಲಕವಾಗಿ ಮನಸ್ಸನ್ನು ಹಿಡಿದಿಡ್ಲಿಕ್ಕೆ ಸಾಧ್ಯ ಅಂತ. ವೈರಾಗ್ಯದ ಮೂಲಕವಾಗಿ ತಾನೇ ಆಗ್ತದೆ, ನೀವು ಹಿಡಿದಿರಬೇಕಾಗಿಲ್ಲ. ವೈರಾಗ್ಯ ಬಂತು ಅಂದರೆ ತಾನೇ ತಾನಾಗಿ ಮನಸ್ಸು ಆ ತತ್ವದಲ್ಲಿ ಸ್ಥಿರ ಆಗಿಬಿಡ್ತದೆ. ಅದಾಗಲಿಲ್ಲ, ನಮ್ಮ ಅಡತೆಗೆ ಮೀರಿದ್ದುದು ಅಂತಾದರೆ ನಿಮಗೆಲ್ಲರಿಗೂ ಸಲ್ಲಬಹುದಂತ, ನಮಗೆಲ್ಲರಿಗೂ ಹಿಡಿಬೋದಂತ ಒಂದು ಉಪಾಯ ಇದೆ, ಅದರ ಹೆಸರೇ ಅಭ್ಯಾಸ ಅಂತ. ಅಂದರೆ ಮೆಲ್ಲ ಮೆಲ್ಲಗೆ ಮೆಲ್ಲ ಮೆಲ್ಲಗೆ ಅಭ್ಯಾಸ ಮಾಡಿಸೋದು ಮನಸ್ಸಿಗೆ. ಈ ಮಂಗ ಅಂದರೆ ಚಂಚಲ ನೋಡಿ, ಮರ್ಕಟಸ ಸುರಾಪಾನ ಹೇಳ್ತಾರಲ್ಲ, ಕೇಳಿದ್ಬೋದು ನೀವು. ಮಂಗ ಅಂದರೆ ಚಂಚಲ, ಅದಕ್ಕೆ ಸ್ವಲ್ಪ ಮದ್ಯ ಕೊಡಿಸಿದ್ದಾರೆ, ಹೇಗಿರ್ಬೋದು? ಆಗಾಗ ಚೇಳು ಕಡಿತಾ ಇದೆ ಅದಕ್ಕೆ ಒಂದು. ತನ್ಮಧ್ಯೆ ಭೂತ ಸಂಚಾರ ಅಂತ, ಒಂದು ಭೂತಾವೇಶ ಆಗಿದೆ. ಹೇಗಿರ್ಬೋದು ಮರ್ಕಟ? ಹೇಗಿರ್ಬೋದು ಅಂದರೆ ನಮ್ಮ ಮನಸ್ಸಿನ ಆಗಿರ್ಬೋದು, ಮತ್ತೆ ಹೇಗೂ ಅಲ್ಲ, ಹಾಗೆ ಉಂಟು ನಮ್ಮ ಮನಸ್ಸು ಇವತ್ತು ಅಂತ. ಆ ಮಂಗ ಕೂಡ ಅಷ್ಟು ಚಂಚಲವಲ್ಲ, ನಮ್ಮ ಮನಸ್ಸು ಎಷ್ಟು ಚಂಚಲವೋ ಅಷ್ಟು ಚಂಚಲವಲ್ಲ ಅಂತ. ಆದರೆ ಅಂಥ ಮಂಗವನ್ನು ಕೂಡ ಸರ್ಕಸ್ನವ್ರು ಪಳಗಿಸ್ತಾರೆ, ಹೇಳ್ದ ಕೆಳಗೆ ಮಾಡ್ತಾರೆ. ಆ ಮಂಗು ಅಂಗಿ ಚಡ್ಡಿ ಹಾಕ್ಕೊಂಡು ಹ್ಯಾಟ್ ಹಾಕ್ಕೊಂಡು ಸೈಕಲ್ ಹೊಡಿತದೆ. ಹೇಗೆ? ಅಭ್ಯಾಸ, ಅಭ್ಯಾಸದ ಮೂಲಕವಾಗಿ. ಜಗತ್ತೇ ಅಭ್ಯಾಸಮಯ. ಈ ನೀವು ಕೂತ್ಕೊಂಡಿದ್ದೀರಿ, ಏನಿದು ಅಭ್ಯಾಸ? ಹುಟ್ಟಿದ ಕೂಡಲೇ ಕೂತ್ಕೊಂಡಿರಲಿಲ್ಲ ನೀವು ಅಲ್ವಾ? ನೆನಪು ಮಾಡ್ಕೊಳ್ಳಿ, ನೆನಪಾಗೋದಿಲ್ಲ. ಆದರೆ ನಿಮ್ಮ ತಾಯಿಗೆ ನೆನಪಿದೆ, ಅದು ಹುಟ್ಟಿದಾಗ ಮಗ್ಗಲಾಗ್ಲಿಕ್ಕೆ ಕೂಡ ಬರ್ತಿರ್ಲಿಲ್ಲ, ಮಗ್ಗಲಾಗ್ಲಿಕ್ಕೆ ಅಭ್ಯಾಸ ಮಾಡಿದವು, ಮತ್ತು ಕವಚಿಕೊಳ್ಳಲಿಕ್ಕೆ ಅಭ್ಯಾಸ ಮಾಡಿದವು, ಕೂತ್ಕೊಳ್ಳಲಿಕ್ಕೆ ಅಭ್ಯಾಸ ಮಾಡಿದವು, ನಿಂತುಕೊಳ್ಳಲಿಕ್ಕೆ ಅಭ್ಯಾಸ ಮಾಡಿದವು, ನಡೀಲಿಕ್ಕೆ ಅಭ್ಯಾಸ ಮಾಡಿದವು, ಮಾತಾಡಲಿಕ್ಕೆ ಅಭ್ಯಾಸ ಮಾಡಿದವು. ಅಭ್ಯಾಸಮಯ. ಬಟ್ಟೆ ತೊಟ್ಕೊಳ್ಳಿಕ್ಕೆ ಬರ್ತಿರಲಿಲ್ಲ, ಅದು ಅಭ್ಯಾಸ ಮಾಡಿದವು. ಶರೀರವನ್ನು ಅಪವರ್ಣ ಇಟ್ಕೊಳ್ಳಿಕ್ಕೆ ಬರ್ತಿರಲಿಲ್ಲ, ಅಭ್ಯಾಸ ಮಾಡಿದವು. ಅದನ್ನು ಯಾವುದಲ್ಲ ಹೇಳಿ, ಊಟ ಮಾಡಲಿಕ್ಕೆ ಬರ್ತಿತ್ತ? ಅಭ್ಯಾಸ. ಬದುಕೆಲ್ಲವೂ ಕೂಡ ಅಭ್ಯಾಸಮಯ. ಸೃಷ್ಟಿಯನ್ನು ಹೇಗೆ ಮಾಡಿದಾನೆ ಭಗವಂತ ಅಂದರೆ, ನೀವು ಯಾವುದನ್ನು ಮತ್ತೆ ಮತ್ತೆ ಮಾಡ್ತೀರೋ ಅದು ಸುಲಭ ಆಗ್ತಾ ಹೋಗ್ತದೆ, ಅದನ್ನು ಸುಲಭವಾಗಿ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಏನೇನು ಬೇಕಾದ್ರೂ ಸಾಧನೆ ಮಾಡ್ಬೋದು, ಇಷ್ಟು ಊಟ ಮಾಡ್ಬೋದು ಬೇಕಾದ್ರೆ. ಇವತ್ತೇ ಸಾಧ್ಯ ಇಲ್ಲ, ದಿವಸ ಒಂದಂತೂ ಜಾಸ್ತಿ ಮಾಡೋದು. ಇಷ್ಟು ಊಟ ಮಾಡ್ಬೋದು. ಒಬ್ಬ ವಿದೇಶಿ ಭಾರತಕ್ಕೆ ಬಂದಿದ್ದಂತೆ, ಭಾರತಕ್ಕೆ ಬಂದಾಗ ಅದ್ಭುತ ತಿನ್ನೋನು ಬಂದು ನೋಡಿದ್ದಂತೆ. ಅವನು 300 ಒಳಗೆ ತಿಂತಾಯಿದ್ದಂತ. ಅವನು ಸ್ವಲ್ಪ ವ್ಯಾಪಾರಿ ಬುದ್ಧಿ ಇತ್ತು, ಅವನಿಗೆ ಯೋಚನೆ ಮಾಡಿದೆ, ಇವನು ತೊಗೊಂಡೋಗಿ ಏನಾದರೂ ನಮ್ಮ ಒಂದು ಸರ್ಕಸ್ ಕಂಪನಿ ಮಾಡಿ ಅಲ್ಲಿ ಪ್ರದರ್ಶನ ಮಾಡಿಸಿದರೆ ದುಡ್ಡಾಗ್ಬೋದು ಅದು ಅಮೇರಿಕಕ್ಕೆ ಕರ್ಕೊಂಡೋಗಿ ಅಂತ ಕೇಳಿದಂತೆ. ಅದನ್ನು ಆಯ್ತು ಮಾಡ್ಬೋದು, ಒಪ್ಕೊಂಡಂತ. ಅಮೇರಿಕಕ್ಕೆ ಹೋದರೆ ಆ ಪ್ರದರ್ಶನ ಏರ್ಪಡ್ತು ಹೊತ್ತು, ಏರ್ಪಟ್ಟು ಹೊಳಗೆ ತಿನ್ನಕ್ಕೆ ಶುರು ಮಾಡಿದ. 50 ವೇಗವಾಗಿ ತಿಂದ, ಇನ್ನು 50 ನಿಧಾನವಾಗಿ ತಿಂದ, ಮತ್ತೆ 50 ಕಷ್ಟಪಟ್ಟು ತಿಂದ, ಮತ್ತೆ 50 ಬಹಳ ಕಷ್ಟಪಟ್ಟು ತಿಂದ, 200 ಆಯಿತು ಆಗು ಇವು ತಿನ್ಲಿಕ್ಕಾಗಲಿಲ್ಲ, ಮರ್ಯಾದೆ ಹೋಯ್ತು. ಆಮೇಲೆ ಆ ಕಡೆ ಕರೆದು ಕೇಳಿದೆ ಅಂತ, ಅಷ್ಟು ಸುಲಭವಾಗಿ ನಿಮ್ಮ ಮುಂದೆ ಒಳಗೆ ತಿಂತ ಇದ್ದಿಲ್ಲ, ಏನಾಯ್ತು ನಿನಗೆ ಅಂತ. ಅದೇ ನನಗೂ ಆಶ್ಚರ್ಯ ಅಂತ ಹೇಳಿದಂತ. ಇವೊಂದು ಗಂಟೆ ಮುಂಚೆ ಪ್ರಯೋಗ ಮಾಡಿದ್ದೆ ಅದನ್ನ, ಹೌದು 300 ತಿನ್ಲಿಕ್ಕೆ ಆಗ್ತದೋ ಇಲ್ಲೋ ಅಂತ ಇಲ್ಲಿ ಬರುವಾಗ, ಈ ಸರ್ಕಸ್ ಪ್ರದರ್ಶನಕ್ಕೆ ಬರುವಾಗ ನೋಡಿದ್ದೆ, 300 ಆಗಿತ್ತು, ಈಗ ಮಾತ್ರ ಆಗ್ತಾ ಇಲ್ಲ ಅಂತ. ನನ್ನ ಬವಳಿ ಬಂದು ಬಿದ್ದಂತ ಅವನು, ಆ ಸರ್ಕಸ್ನ ಮಾಲೀಕ ಅಂತ. ಇದು ಅಭ್ಯಾಸ ಅಷ್ಟೇ, ಬೇರೆ ಏನೂ ಅಲ್ಲ ಅಂತ. ಎಷ್ಟು ಬೇಕಾದರೂ ತಿನ್ಬೋದು, ಹೊಟ್ಟೆ ಚೀಲ ಎಷ್ಟು ಬೇಕಾದ್ರೂ ವಿಸ್ತಾರ ಆಗ್ತದೆ, ಹಾಗೆ ಎಷ್ಟು ಕಡಿಮೆ ಬೇಕಾದ್ರೂ ತಿನ್ಬೋದು ಅಂತ. ಒಂದೊಂದೇ ತುತ್ತು ಕಡಿಮೆ ಮಾಡಿ. ಒಂದೇ ತುತ್ತು ಎರಡೇ ತುತ್ತಲ್ಲಿ ಜೀವನ ಮಾಡ್ಬೋದು, ಸಾಧ್ಯ. ವಿಷವನ್ನು ಕೂಡ ಅಭ್ಯಾಸ ಮಾಡ್ಕೊಳ್ಬೋದು. ಚಾಣಕ್ಯ ವಿಷಕ್ಕೆ ನೀರು ಸಿದ್ಧಪಡಿಸ್ತಾ ಇದ್ದಂತ ಕೇಳ್ತೇವೆ ನಾವು. ಒಂದೊಂದೇ ತೊಟ್ಟು ವಿಷವನ್ನು ಕೊಟ್ಟು ಆಮೇಲೆ ಅವ್ರು ಪೂರ್ತಿ ವಿಷ ಕುಡಿದ್ರು ಕೂಡ ಏನಾಗ್ತಿರಲಿಲ್ಲ ಅವರಿಗೆ, ಅಂತ ಅಭ್ಯಾಸ ಆಗ್ತಿತ್ತು. ಈ ಸೈನ್ಯದಲ್ಲಿ ಸೈನ್ಯಕ್ಕೆ ಸೇರಿದರೆ ಮೊದಲು ಅಭ್ಯಾಸ ಮಾಡಿಸ್ತಾರೆ ಅವರು, ಏನು ಪೆಟ್ಟು ಕೊಟ್ಟು ಅಭ್ಯಾಸ ಮಾಡಿಸ್ತಾರೆ. ಒಂದು 6 ತಿಂಗಳು 8 ತಿಂಗಳು ಅವನು ಚೆನ್ನಾಗಿ ಗುದ್ದಿ ಒದ್ದು, ಮತ್ತು ಬೇರೆ ಯಾರು ಬಂದು ಗುದ್ದಿದ್ರು ಒದ್ದರು ಏನಾಗಬಾರದು ಅಷ್ಟು ತಯಾರು ಮಾಡ್ತಾರೆ ಅವರನ್ನು. ಹಾಗಾಗಿ ಅಭ್ಯಾಸ ಇಲ್ಲದೇ ಇದ್ದರೆ ಒಂದೇ ಪೆಟ್ಟಿಗೆ ಸತ್ತೋಗುವನು, ಚೆನ್ನಾಗಿ ಅಭ್ಯಾಸ ಆದರೆ 100 ಪೆಟ್ಟುಗಳನ್ನು ತಿಂದು ಕೂಡ ಅವನು ಜೀರ್ಣಿಸ್ಕೊಳ್ತಾನೆ, ಏನಾಗೋದಿಲ್ಲ ಅವನಿಗೆ. ಅದಕ್ಕೆ ಒಂದು ಅಭ್ಯಾಸದಾಗ ಒಂದು ಚಂದದ ದುಷ್ಟಾಂತ ಕಥೆ ಇದೆ, ಒಂದು ನಾವು ನೆಕ್ಸ್ಟ್ ಸತಿ ಉಲ್ಲೇಖ ಮಾಡಿರ್ತಕ್ಕಂಥ ಕಥೆ ಅದು. ಅದೇನಂದರೆ ಒಬ್ಬ ಸಾಹುಕಾರ ಹತ್ರ 70 ಒಂಟೆಗಳಿದ್ವಂತೆ, 70 ಒಂಟೆಗಳಿದ್ದು 70 ಹಗ್ಗ ಬೇಕಲ್ಲ, 70 ಒಂಟೆ ಅಂದರೆ ಹಗ್ಗ ಹಾಕಿ ಕಟ್ತಾ ಇದ್ದ ಅವನು. ಒಂದು ಹಗ್ಗ ಕಳೆದೋಯ್ತು, 69 ಕಟ್ಟಿದ, 70 ಕಟ್ಟಲಿಕ್ಕಾಗಲಿಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ಹಿರಿಯರು ಯಾರೋ ಹೇಳಿದಂತೆ, ಯಾಕೆ ಅಷ್ಟು ತಲೆ ಕೆಡಿಸ್ಕೊಳ್ತೀಯ, ಬುದ್ಧಿ ಕಡಿಮೆ ಅದಕ್ಕೆ ಒಂಟೆಗೆ, ನೀನು ಸುಮ್ಮನೆ ಆ ಜಾಗ ತಗೊಂಡು ಹೋಗೋದನ್ನು, ಕಟ್ಟಿದಾಗ ಅಭಿನಯ ಮಾಡು, ಅದು ಸುಮ್ಮನೆ ಇರ್ತದೆ, ಬೆಳಗ್ಗೆವರೆಗೂ ಕಟ್ಟಿದಾರೆ ಅಂತ ಅಂದ್ಕೊಂಡು ಸುಮ್ಮನೆ ಇರ್ತದೆ. ಹಾಗೆ ಮಾಡಿದ್ನಂತೆ, ಅದು ಸುಮ್ಮನೆ ಇತ್ತು, ಅದು ಅಂದ್ಕೊಂಡ್ಬಿಟ್ಟಿದ್ದೆ ನನ್ನನ್ನು ಕಟ್ಟಿದ್ದಾರೆ ಅಂತ, ಹಾಗಾಗಿ ಎಲ್ಲಾಡಲಿಲ್ಲ, ಇದ್ದಾಗ ಇತ್ತು. ಬೆಳಗ್ಗಾದರೆ 69 ಗಂಟೆಗಳ ಹೊರಗಡೆ ಹೋದರೆ ಇದೊಂದು ಹೋಗ್ತಾನೆ ಇಲ್ಲ, ಏನು ಮಾಡೋದು ಅಂತ ಅವ್ರು ಕೇಳ್ತಾ ಅವ್ರನ್ನೇ, ಹೀಗಾಗ್ಬಿಟ್ಟಿದೆಯಲ್ಲ ಅಂತ, ನೀನು ಬಹುಶಃ ಬಿಚ್ಚಿದಾಗ ಮಾಡಲಿಲ್ವೇನು ಅಂತ. ಅಲ್ಲಿ ಹೋಗಿ 69 ಬಿಟ್ಟೆ ನೀನು, ಇದನ್ನು ಬಿಟ್ಟಾಗ ಮಾಡಬೇಕಾಗಿತ್ತು, ಬಿಚ್ಚಿದಾಗ ಅಭಿನಯ ಮಾಡಬೇಕಾಗಿತ್ತು ಅಂತ. ಹೋಗಿ ಬಿಚ್ಚಿದಾಗ ಅಭಿನಯ ಮಾಡಿ ತಕ್ಷಣ ಹೋಯ್ತಂತೆ ಕೂಡಲೇ ಅಂತ. ಇದೇನು ಅಂದರೆ ಅಭ್ಯಾಸ ಅಂತ, ನಿತ್ಯವೂ ಕಟ್ಟಿ 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 ಅಲ್ಲಿಯೇ ಹಗ್ಗ ಬೇಕು ಅಂತಿಲ್ಲ, ಆಮೇಲೆ ಕಟ್ಟಿದಾಗ ಮಾಡಿದರೆ ಸಾಕು ಅಂತ. ಆನೆಗೆ ಹಗ್ಗ ಹಾಕಿ ಕಟ್ತಾರೆ ಅಷ್ಟು ಸರ್ತಿ, ಅದು ಲೆಕ್ಕವಲ್ಲ ಆನೆಗೆ ಅದ್ಕೊಂಡು, ಯಾಕೆಂದರೆ ಒಂದು ಸಾರಿ ಹೇಳಿದ್ರೆ ಗಟ್ಟಿಯಾಗಿ ತುಂಡಾಗಿ ಹಾರ ಹೋಗ್ಬಿಡ್ಬೋದು. ಆದರೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಮಾಡ್ತಿರ್ತಾರೆ ಬೇರೆ ಬೇರೆ ರೀತಿಯಿಂದ, ಅಥವಾ ಬಲವಾದ ವಯಸ್ಸಿಂದ ಅಭ್ಯಾಸ ಮಾಡ್ತಿರ್ತಾರೆ. ಹಾಗಾಗಿ ಆಮೇಲೆ ದುರ್ಬಲವಾದನ್ನು ಕಟ್ಟಿದ್ರು ಕೂಡ ಏನಾಗೋದಿಲ್ಲ. ನಮ್ಮ ಗೋಶಾಲೆಯಲ್ಲಿ ಭಾರೀ ಗಾತದ ಹೊರಗಳನ್ನು ಕಟ್ಟಿರ್ತಾರೆ, ಹೊಸದಾಗಿ ಬರೋರಿಗೆ ಹೆದರಿಕೆ ಆಗ್ತದೆ, ಅಂದರೆ ಎಷ್ಟೊತ್ತಿಗೂ ಅದನ್ನ ಹಗ್ಗ ಕಿತ್ಕೊಂಡು ಬರ್ಬೋದು ಅಂತ. ಆದರೆ ಹಗ್ಗ ಕಿತ್ಕೊಳ್ಳೋದೇ ಇಲ್ಲ ಅದು, ಯಾಕೆಂದರೆ ಅದಕ್ಕೆ ಅದು ಅಂದ್ಕೊಂಬಿಟ್ಟಿದ್ದಂಥದ್ದು, ಇದು ಕೀಳೋಕೆ ಸಾಧ್ಯ ಇಲ್ಲ ಈ ಹಗ್ಗವನ್ನು ಅಂತ. ಹಾಗಾಗಿ ಇವೆಲ್ಲವೂ ಕೂಡ ಅಭ್ಯಾಸ. ಇದಕ್ಕಿಂತ ಒಂದು ಒಳ್ಳೆಯ ಉದಾಹರಣೆ ನಿಮ್ಗೆ ಈಗಿನ ಕಾಲದ ಉದಾಹರಣೆ ಕೊಡಬೇಕು ಅಂದರೆ, ಈ ಮನೆಯಲ್ಲೇ ಮೀನು ಇಟ್ಕೊಡ್ತಾರೆ ನೋಡಿ ಎಷ್ಟು ಜನ, ಅಕ್ವೇರಿಯಂ, ಅಕ್ವೇರಿಯಂ ಅಲ್ಲ ಸರ್ ಅದಕ್ಕೆ, ಹಾಂ, ಮೀನು ಅದರೊಳಗಡೆ ಓಡಾಡ್ತಾ ಇರ್ತದೆ, ನೀರಿರ್ತದೆ ಒಂದು ಗಾಜಿನ ಪೆಟ್ಟಿಗೆಯಲ್ಲಿ, ಮೀನು ಓಡಾಡ್ತಾ ಇರ್ತದೆ ಅದರಲ್ಲಿ. ಅಲ್ಲೊಂದು ಪ್ರಯೋಗ ಮಾಡಿ ನೀವು, ಪ್ರಯೋಗ ಏನು ಅಂದರೆ, ಆ ಗಾಜಿನ ಪೆಟ್ಟಿಗೆ ಇದೆಯಲ್ಲ ಅದರ ಮಧ್ಯಭಾಗದಲ್ಲಿ ಒಂದು ಗಾಜಿನ ಗೋಡೆ ಏನು ಮಾಡಿ, ಗಾಜಾದ್ರಿಂದ ಪಾರದರ್ಶಕ ಅದು, ಮೀನಿಗೆ ಗೊತ್ತಾಗೋದಿಲ್ಲ, ನಿನ್ನೆ ಹಾಗೆ ಇವತ್ತು ಕೂಡ ವೇಗವಾಗಿ ಬರ್ತದೆ ಅದು, ಗಾಜಿಗೆ ಡಿಕ್ಕಿ ಹೊಡೆದು ಹಿಂದಕ್ಕೆ ಹೋಗ್ತದೆ, ಅನೇಕ ಸಾರಿ ಮಾಡ್ತದೆ ಹಾಗೆ ಅದು, ಕೊನೆಗೆ ಅದು ಗೊತ್ತಾಗ್ತದೆ, ಓಹೋ ಇಲ್ಲಿಗೆ ತನ್ನ ಪರಿಮಿತಿ ಮುಗೀತು ಅಂತ, ಇನ್ನು ಮುಂದೆ ಹೋಗೋ ಮುಂದೆ ಹೋಗೋ ಹಾಗಿಲ್ಲ ಇಲ್ಲಿಗಿಂದ, ಇಲ್ಲಿಂದ ಮುಂದೆ ಇದು ಗೋಡೆ ಅಂತ ಗೊತ್ತಾದ್ಮೇಲೆ ಅದು ಅಲ್ಲಿಗೆ ಅಷ್ಟಕ್ಕೆ ಓಡಾಡ್ತಾ ಇರ್ತದೆ, ಆ ಗೋಡೆ ಮಧ್ಯಕ್ಕೆ ಓಡಾಡ್ತಾ ಇರ್ತದೆ, ಆ ಕಡೆ ಹೋಗೋದಿಲ್ಲ, ಹೋಗ್ಲಿಕ್ಕೆ ಸಾಧ್ಯವೂ ಕೂಡ ಇಲ್ಲ. ಸುಮಾರು ಸಮಯ ಕಳೆದ್ಮೇಲೆ ಆ ಗೋಡೆ ತೆಗೆದುಬಿಡಿ, ಅದು ಮಾಮೂಲಿ ಪ್ರಕಾರ ಅಲ್ಲಿವರಿಗೆ ಹೋಗ್ತದೆ ವಾಪಸ್ ಬರ್ತದೆ, ಅಲ್ಲಿವರಿಗೆ ಹೋಗ್ತದೆ ವಾಪಸ್ ಬರ್ತದೆ, ಅದು ಗೋಡೆ ತೆಗೆದಿದೆ ಅಂತ ಗೊತ್ತಿಲ್ಲ ಅದಕ್ಕಿಂತ. ಇದೇನು ಅಂದರೆ ಅಭ್ಯಾಸ ಇದು. ಹೀಗೆ ನಮ್ಮ ಮನಸ್ಸನ್ನು ಕೂಡ ಮಾಡಬಹುದು ಅಂತ, ಮನಸ್ಸು ಕೂಡ ಮೀನಿನ ಹಾಗೆ ಅಥವಾ ಒಂಟೆ ಹಾಗೆ ಅದು, ಅದಕ್ಕೆ ಅಭ್ಯಾಸ ಮಾಡಿಸ್ತಾ ಹೋದರೆ ಶರೀರಕ್ಕೆ ಹೇಗೋ ಮನಸ್ಸು ಕೂಡ ಹಾಗೆ ಅಂತ, ಅಭ್ಯಾಸ ಮಾಡಿಸ್ತಾ ಹೋದರೆ ಹೇಳಿದಾಗ ಕೇಳ್ತದೆ, ಆಮೇಲೆ ಹೇಳಿದಾಗ ಕೇಳ್ತದೆ. ಆದರೆ ಅಭ್ಯಾಸದ ಕ್ರಮವೇ ಹಾಗೆ, ಒಂದೇ ಸರ್ತಿ ಮಾಡೋದಲ್ಲ ಅದು, ನಿರಂತರ ಮಾಡ್ತಾ ಹೋಗಬೇಕು. ಯೋಗಾಸನ ನೋಡಿ, ಯೋಗಾಸನ ಕಲಿಸೋರು ಈ ಪಶ್ಚಿಮದಾನಾಸನ ಅಂತಿದೆ ಒಂದು, ನಿಮಗೆ ಕೆಲವರಿಗೆ ಗೊತ್ತಿರ್ಬೋದು, 2 ಕಾಲು ಮುಂದೆ ನೀಡಬೇಕು ಕೂತ್ಕೊಂಡು, ನಿಮ್ಮ ಎದೆ ಮುಖ ಹಣೆ ಪೂರ್ತಿ ಮಲಗಬೇಕು, ನಿಮ್ಮ ಕಾಲ ಮೇಲೆ ನೀವೇ ಮಲಗಬೇಕು ಅಂತ, ಅಂದರೆ ಹೀಗೆ ಮಡಿಸಿದಾಗೆ ಶರೀರವನ್ನು. ಆರಂಭದಲ್ಲಿ ಚಿತ್ರಹಿಂಸೆ ಆಗ್ತದೆ, ನಿಮ್ಮ ವಿವೇಕಾನಂದ ಯೋಗ ಕೇಂದ್ರದಲ್ಲಿ ಎಷ್ಟು ಮಾಡಿ ಬೆಲ್ಟ್ ಹಾಕಿಟ್ಬಿಡ್ತಾರೆ ಸುಮಾರು ಹೊತ್ತು, ಆ ಜನ್ಮ ದ್ವೇಷ ಬರ್ತದೆ ಯೋಗ ಕೇಂದ್ರದ ಬಗ್ಗೆ. ಆಮೇಲೆ ಆದರೆ ನೀವು ಅಭ್ಯಾಸ ಮಾಡ್ತಾ ಹೋದರೆ ಮೊದಲು ಸ್ವಲ್ಪವೂ ಕೂಡ ಬಗ್ಲಿಕ್ಕೆ ಸಾಧ್ಯ ಇಲ್ಲ, ಆಮೇಲೆ ಸ್ವಲ್ಪ ಸ್ವಲ್ಪವೇ ಸಾಧ್ಯ. ನೀವು ಮಾಡ್ತಾ ಹೋದರೆ ಎಷ್ಟು ಬೇಕಾದ್ರೂ ಬಗ್ಲಿಕ್ಕೆ ಸಾಧ್ಯ. ಹಾಗೆ ಮನಸ್ಸು ಕೂಡ, ಅದಕ್ಕೆ ಅಭ್ಯಾಸ ಅಂತ ಶ್ರೀಕೃಷ್ಣ ಹೇಳಿದ್ದು. ಹಾಗಾಗಿ ವೈರಾಗ್ಯ ಅನ್ನೋದು ದೊಡ್ಡ ಪದ, ಕಷ್ಟ ಅಂತ ಅನಿಸಿದರೆ ಏನು ಚಿಂತೆ ಮಾಡಬೇಡಿ, ಅಭ್ಯಾಸ ಮಾಡಿ. ಅಭ್ಯಾಸದ ಬಗ್ಗೆ ವೈರಾಗ್ಯ ಮಾಡಿಬಿಡಿ. ನಮ್ಗೆ ಅಭ್ಯಾಸದ ಬಗ್ಗೆ ವೈರಾಗ್ಯ ಬಂದುಬಿಡ್ತದೆ ಎರಡೇ ದಿನ, ಮೂರನೇ ದಿನ ವೈರಾಗ್ಯ ಅದ್ರ ಮೇಲೆ. ಇವತ್ತೊಂದು ದಿವಸ ಬೇಡ ಅಂತ, ನಾಳೆ ಬರೋದೇ ಇಲ್ಲ ಕೊನೆಗೆ. ಸಂಧ್ಯಾ ವಂದನೆ ಶುರು ಮಾಡಿದರೆ ಅದು ಶುರು ಮಾಡಬೇಕಾದ್ರೆ ನಾಳೆ ಏನು ಶುರು ಮಾಡುವ ಅಂತ. ಇವತ್ತೊಂದು ದಿವಸ ಫ್ರೀಯಾಗಿ ಇದ್ಬಿಡೋಣ ಅಂತ, ನಾಳೆಯಿಂದ ಮಾಡುವ ಅಂತ. ಆ ನಾಳೆ ಬರೋದೇ ಇಲ್ಲ ಅಂತ ಕೊನೆಗೂ. ಹಾಗಾಗಿ ಅಭ್ಯಾಸದ ಬಗ್ಗೆ ವೈರಾಗ್ಯ ಮಾಡಬಾರ್ದು, ಅಭ್ಯಾಸದ ಬಗ್ಗೆ ಅಭಿರುಚಿ ಬೇಕು. ಅಸಧಾತುವಿಗೆ ಇರುವಿಕೆ ಅಂತ ಅರ್ಥ. ಅಭಿ ಅಂದರೆ ಅಭಿಮುಖ ಅಂತ. ಆ ಕಡೆಗೆ ಅಭಿಮುಖವಾಗಿ ನಮ್ಮ ಮನಸ್ಸು ಇಟ್ಟುಕೊಂಡ್ರೆ, ಆ ಕಡೆಗೆ ಅಭಿಮುಖವಾಗಿ ಸ್ವಲ್ಪ ಸ್ವಲ್ಪವೇ ಪ್ರಯತ್ನ ಮಾಡ್ತಾ ಹೋದರೆ ಏನನ್ನೂ ಸಾಧಿಸ್ಬೋದು. ಹಾಗಾಗಿ ಇದೆಲ್ಲ ಸಾಧ್ಯ ಅಂತಾದರೆ, ಈಗ ಹೇಳಿರ್ತಕ್ಕಂಥ ಚಿತ್ರ ವಿಚಿತ್ರ ಸಂಗತಿಗಳೆಲ್ಲ ಸಾಧ್ಯ ಅಂತಾದರೆ, ಮನಸ್ಸನ್ನು ಒಂದು ಹತೋಟಿಲಿಡ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ? ಇಷ್ಟು ಹೊತ್ತು ಒಂದೇ ಕಡೆ ಇರಬೇಕು ಅಂತ ಮನಸ್ಸಿಗೆ ನಿಬಂಧನೆ ಮಾಡೋಕ್ಕೆ ಯಾಕೆ ಸಾಧ್ಯ ಇಲ್ಲ? ಹಾಗಾಗಿ ಕ್ರಮಕ್ರಮವಾಗಿ ಜಾಸ್ತಿ ಮಾಡಬೇಕು. ಒಂದೇ ನಿಮಿಷ ಧ್ಯಾನ ಮಾಡು, ಕಷ್ಟ ಅಂತ ಅನಿಸೋದಿಲ್ಲ ಅಂತ. ಒಂದು ನಿಮಿಷ ಸಾಧ್ಯ ಇಲ್ಲ ಅಂದರೆ ಅರ್ಧ ನಿಮಿಷ ಮನಸ್ಸನ್ನು ಏಕಾಗ್ರ ಮಾಡಲಿಕ್ಕೆ ಪ್ರಯತ್ನ ಮಾಡು, ಅರ್ಧ ನಿಮಿಷ. ಮರು ದಿವಸ ಅರ್ಧ ನಿಮಿಷ ಜಾಸ್ತಿ ಮಾಡು, ಅದರ ಮರು ದಿವಸ ಒಂದೇ ನಿಮಿಷ ಜಾಸ್ತಿ ಮಾಡು. ಕ್ರಮಕ್ರಮವಾಗಿ ಹೆಚ್ಚು ಮಾಡಿದರೆ ಸ್ವಲ್ಪ ಕಾಲದಲ್ಲಿ ಗಂಟೆಗಟ್ಟಲೆ ಧ್ಯಾನ ಕೂತ್ಕೊಳ್ಳೋದಕ್ಕೆ ಸಾಧ್ಯ. ನಿರ್ವಿಕಾರವಾಗಿ ನಿಶ್ಚಲವಾಗಿ ಎಷ್ಟೋ ಹೊತ್ತು ನಾವು ಇರಲಿಕ್ಕೆ ಸಾಧ್ಯತೆ. ಹಾಗಾಗಿ ಶರೀರದಲ್ಲಿ ಇಟ್ಟಿರ್ತಕ್ಕಂಥ ವಿಜ್ಞಾನ ಇದು, ನಮ್ಮ ಮನಸ್ಸು ನಮ್ಮ ಶರೀರದಲ್ಲಿ ಭಗವಂತ ಇಟ್ಟಿರ್ತಕ್ಕಂಥ ವಿಜ್ಞಾನ ಇದು. ಈ ಸಂಸಾರದ ಗೊಂದಲದಲ್ಲಿ, ಈ ದುಃಖ ಕೂಪದಲ್ಲಿ ನಮ್ಮನ್ನು ಹಾಕುವಾಗ ಭಗವಂತ ಮತ್ತೆ ಹತ್ತು ಬರಲಿಕ್ಕೆ ಏಣಿ ಇಟ್ಟೇ ಕಳಿಸ್ಕೊಟ್ಟಿದ್ದಾನೆ. ಆ ಏಣಿಯನ್ನು ನಾವು ನೋಡಿಲ್ಲ ಅಷ್ಟೇ, ಅದರ ಹೆಸರೇ ಅಭ್ಯಾಸ ಅಂತ. ಹಾಗಾಗಿ ವೈರಾಗ್ಯದ ವಿಮಾನ ನಮಗೆ ಸಿಗಲಿಲ್ಲ ಅಂತಾದರೆ ಅಭ್ಯಾಸದ ಸೋಪಾನವಾರು ನಿಮಗೆ ಸಿಕ್ಕೇ ಸಿಗ್ತದೆ ಅಂತ. ಹಾರ್ಲಿಕ್ಕೆ ಸಾಧ್ಯ ಇಲ್ಲ ಒಂದೇ ದಿವಸ, ಆದರೆ ಮೆಟ್ಲೆತ್ತಿ ಹೋಗ್ಬೋದಲ್ಲ, ಅದು ಅಭ್ಯಾಸ ಅಂದರೆ. ಹಾಗಾಗಿ ಅದನ್ನು ನಾವೆಲ್ಲರೂ ಮಾಡೋಣ. ಅತ್ಯಂತ ಸುಲಭ ಸಾಧ್ಯವಾಗಿರ್ತಕ್ಕಂಥ, ಸಾಮಾನ್ಯರಲ್ಲೂ ಸಾಮಾನ್ಯರು ಹುಡುಕ್ತಕ್ಕಂಥ ಒಂದು ಯೋಗ ಮಾರ್ಗ ಇದು. ಯಾವ ಯೋಗವನ್ನು ಕೂಡ ಸಿದ್ಧಿಸಿಕೊಳ್ಬೋದು ಇದರ ಮೂಲಕವಾಗಿ. ಆದರೆ ದೀರ್ಘಕಾಲ ಒಂದೇ ರೀತಿಯಾಗಿ ಮಾಡ್ತಾ ಹೋಗಬೇಕು. ನಾವು ಯಾವಾಗಲೂ ಯೋಗ ತರಗತಿಗಳಲ್ಲಿ ಉದಾಹರಣೆ ಕೊಡ್ತಾ ಇರ್ತೇವೆ. 12 ಗಂಟೆಗೆ ಗೋವಿಗೆ ಅನ್ನ ಕೊಡಿ. ಈಗ ಪೇಟೆಗಳಲ್ಲೆಲ್ಲ ಗೋವುಗಳು ರಸ್ತೆಯಾಗಿ ಆಟಾಡ್ತಾ ಇರ್ತಾವಲ್ಲ, ಸರಿಯಾಗಿ 12 ಗಂಟೆಗೆ ಅದಕ್ಕೆ ನೀವು ಆಹಾರ ಕೊಡಿ. 2 ದಿವಸ 3 ದಿವಸ ಕೊಡಿ, 4ನೇ ದಿವಸ. ಅದಕ್ಕೆ ಯಾರು ಗಡಿಯಾರ, ಅದು ಎಲ್ಲಿ ಗಡಿಯಾರ ಇದೆಯೋ, ಯಾವ ಗಡಿಯಾರ ನೋಡುತ್ತದೆ ಅದು ದೇವರಿಗೆ ಗೊತ್ತು. ಸರಿಯಾಗಿ ಆ ಸಮಯಕ್ಕೆ ಅದು ಬಂದು ಹಾಜರಾಗ್ತದೆ, ವ್ಯತ್ಯಾಸ ಆಗೋದೇ ಇಲ್ಲ ಸಮಯ ಅಂತ. ಹೇಗೆ ಇದು ಯೋಚನೆ ಮಾಡಿ, ನಿಮ್ಮದೇ ಉದಾಹರಣೆ ತಗೊಳ್ಳಿ. ಒಂದೇ ಸಮಯಕ್ಕೆ ಊಟ ಮಾಡಿ ಪ್ರತಿನಿತ್ಯ, ಸ್ವಲ್ಪ ಮುಂಚೆ ತಾನೇ ಹಸಿವಾಗ್ತದೆ, ಯಾರು ಹೇಳೋದು ಬೇಡ. ಆ ಹೊತ್ತಲ್ಲಿ ಸಿಗದೆ ಹೋದ್ರೆ ಏನು, ಇದು ಪ್ರಸಾದ ಇದು. ಹಾಗೆ ಒಂದು ವೇಳೆ ಊಟಕ್ಕೆ ಸಾಧ್ಯ ಅಂದರೆ ಧ್ಯಾನಕ್ಕೂ ಕೂಡ ಸಾಧ್ಯ ಅಂತ. ಒಂದೇ ಹೊತ್ತಲ್ಲಿ ಧ್ಯಾನ ಮಾಡಿ ಪ್ರತಿನಿತ್ಯವು, ಬೆಳಗ್ಗೆ 5 ಗಂಟೆಗೆ ಪ್ರತಿನಿತ್ಯವೂ ಧ್ಯಾನ ಮಾಡಿ, ತಾನಾಗಿ ನಿಮಗೆ 4 ಕಾಲಿಗೆ ಎಚ್ಚರಾಗ್ತದೆ. ಹೇಳುವ ಅಭ್ಯಾಸ ಮಾಡಿದರೆ ಎಚ್ಚರಾಗ್ತದೆ, ತಾನಾಗಿ ಆ ಹೊತ್ತು ಬರ್ತಾ ಇದ್ದಾಗ ಮನಸ್ಸು ಆ ಕಡೆ ಹೋಗ್ತದೆ. ಹೇಗೆ ದುರಭ್ಯಾಸಗಳು ಇರ್ತವೆ ನೋಡಿ, ಮದ್ಯಪಾನ ಮಾಡೋರು ಇರ್ತಾರೆ, ಅವರು ಎಷ್ಟು ಒಳ್ಳೆಯವರಾಗಿರ್ತಾರೆ, ಆದರೆ ಆ ಹೊತ್ತಿಗೆ ಅವರು ಅಷ್ಟು ಹೊತ್ತು ಕೂಡ ಬೇಡ 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 ಅಂತ ಕೊಡ್ತಾ ಇರ್ತಾರೆ, ಇಲ್ಲವೇ ಇಲ್ಲ ಇನ್ನು ಮಾಡೋದೇ ಇಲ್ಲ ಅಂತ. ಆದರೆ ಆ ಸಮಯ ಬಂತು ಅಂದರೆ ಆ ಕಡೆ ಹೊರಟವನು, ಅದನ್ನಾರು ತೊಳಿಲಿಕ್ಕೆ ಸಾಧ್ಯ ಇಲ್ಲ. ಅಭ್ಯಾಸ ಇದನ್ನ ಯಾಕೆ ಒಳ್ಳೇದಕ್ಕೂ ಮಾಡಬಾರ್ದು ಅಂತ, ಒಳ್ಳೇದಕ್ಕೂ ಮಾಡ್ಬೋದು. ಪ್ರತಿನಿತ್ಯ ಇಷ್ಟು ಹೊತ್ತು ಧ್ಯಾನ ಮಾಡೋದು ಅಂತ ಇಟ್ಕೊಂಡ್ರೆ, ಪ್ರತಿನಿತ್ಯ ಬಡವರಿಗೆ ಪ್ರತಿನಿತ್ಯ ನನ್ನಲ್ಲಿ ಹೆಚ್ಚಿರ್ತಕ್ಕಂಥ ಅನ್ನೋನು ಹಂಚಿದ್ದೇನೆ, ಆ ಹೊತ್ತಲ್ಲಿ ಯಾರು ಬರ್ತಾರೋ ಅವ್ರು ಕೊಡ್ತೇನೆ ಅಂತ ಅಭ್ಯಾಸ ಮಾಡಿಕೊಂಡ್ರೆ ಅದಕ್ಕೆ ಅಡಿಕ್ಷನ್ ಆದರೆ, ಅಡಿಕ್ಟ್ ಆದರೆ ನೀವು ಅದಕ್ಕೆ ಎಷ್ಟು ಒಳ್ಳೇದಾಗ್ಬೋದು ಅಂತ. ಭಗವಂತ ಒಳ್ಳೇದಕ್ಕೆ ಅಂತ ಇಟ್ಟಿದ್ದನ್ನು ನಾವು ಕೆಟ್ಟದಕ್ಕೆ ಬಳಸಿಬಿಡ್ತೇವೆ ಅಂತ. ಅಂಥ ಕೆಟ್ಟದೆಲ್ಲ ಬೇಗ 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 ಆಗ್ತದೆ ನಮಗೆ, ಒಳ್ಳೆಯದನ್ನು ಮಾತ್ರ ಮಾಡಲಿಕ್ಕೆ ತಯಾರಾಗೋದಿಲ್ಲ. ಹಾಗಾಗಿ ಇವತ್ತಿನಲ್ಲೇ ಇಂಥ ಒಂದು ಅತಿ ಒಳ್ಳೆಯ ಅತಿ ಸುಲಭ ಆಗಿರ್ತಕ್ಕಂಥ ಉಪಾಯವನ್ನು ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡೋಣ. ಆ ಕಡೆಗೆ ಅಭಿಮುಖರಾಗಿ ನಾವಿರೋಣ, ಭಗವಂತನ ಕಡೆ ಅಭಿಮುಖರಾಗಿ ಆ ದಾರಿಗಳನ್ನು ಕೊಂಚ ಕೊಂಚವೇ ನಮ್ಮೊಳಗೆ ನಾವು ಸ್ವೀಕಾರ ಮಾಡೋಣ. ಆಗ ಎಂಥ ಅಸಂಭವ ಕೂಡ ಅಭ್ಯಾಸದಿಂದ ಸಂಭವ ಆಗ್ತದೆ ಅಂತ. ಹಾಗಾಗಿ ಈ ಕೆಲವು ಮಾತುಗಳನ್ನು, ಕೆಲವು ಭಾವಗಳನ್ನು ನಿಮ್ಮ ಜೊತೆಗೆ ಇವತ್ತು ಅಭ್ಯಾಸದ ಬಗ್ಗೆ ಹಂಚಿಕೊಂಡಿದ್ದೇವೆ. ಇನ್ನು ಇದು ಭಾಳ ಮಾತಾಡೋ ವಿಷಯ ಅಲ್ಲ, ಮಾಡೋಕ್ಕಿರೋ ವಿಷಯ ಇದು. ಹಾಗಾಗಿ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಇವತ್ತಿನ ನಂತರ, ಇವತ್ತೊಂದು ಜಾತ್ರಾ ಮಸಾಲೆ ಅಲ್ಲಿ ಬಿಡೋದು ಅಂತ ಹೇಳ್ತಾರಲ್ಲ, ಶುರು ಮಾಡೋದು ಅಂತ. ಇವತ್ತಿಂದಲೇ ಒಂದು ಒಳ್ಳೆಯ ಅಭ್ಯಾಸ ಶುರು ಮಾಡೋದು, ಒಂದು ಯಾವುದಾದ್ರೂ ಒಂದು ಒಳ್ಳೆಯ ಅಭ್ಯಾಸವನ್ನು ಇಂದಿನಿಂದಲೇ ನಾನು ಆರಂಭ ಮಾಡಿದೆ ಅಂತ. ಹಾಗೆ ಮಾಡಿದರೆ ಈ ನುಡಿಗೆ ಒಂದು ಅರ್ಥ ಇದೆ, ಈ ನುಡಿಗಳಿಗೆ ಸಾರ್ಥಕತೆ ಇದೆ. ಇಲ್ಲಾಂದರೆ ಒಳ್ಳೆ ಮಾತಾಡಿದ್ರು ಗುರುಗಳು ಅಂತ, ಎಷ್ಟು ಚೆಂದ ಮಾತಾಡಿದ್ರು ಅಂತ. ಏನು ಅಲ್ಲ, ಏನು ಅಂತ ಹೇಳಕ್ಕೆ ಬರೋದಿಲ್ಲ ಅದನ್ನು ಅಂತ. ಯಾಂದ್ರೆ ಮಾಡಿದ್ರ ಅಂತ, ಅಲ್ಲ ಅದು ಮಾಡೋಕ್ಕಿರೋದಲ್ಲ ಅದು ಅಂತ. ಅದು ಶ್ರುತಂ ಹರತಿ ಪಾಪಾನೆ ಅಂತ, ಪುರಾಣದ ಹಾಗೆ ಕೇಳಿದರೆ ತಪ್ಪು ಅಂತ, ಎಲ್ಲ ಒಳ್ಳೇದಾಗ್ತದೆ. ಹಾಗೆ ಮಾಡಬೇಡಿ, ಅದನ್ನು ನಿಮ್ಮ ಜೀವನದಲ್ಲಿ ಅದನ್ನು ಅನುಷ್ಠಾನಕ್ಕೆ ತನ್ನಿ. ಅದರ ಒಂದು ಫಲ ನೋಡಿ, ಎಂಥ ಅದ್ಭುತ ವಿಜ್ಞಾನ ಇದೆ ಅದರಲ್ಲಿ ಅಂತ ಅನುಭವಿಸಿ ನೋಡಿ. ಅದನ್ನು ಎಷ್ಟು ಒಳ್ಳೆಯ ವ್ಯವಸ್ಥೆನ ಇಟ್ಟಿದ್ದಾನೆ ಭಗವಂತ ನಮ್ಮೊಳಗೆ ಅಂತ, ಅದರ ಸಂಪೂರ್ಣ ಲಾಭವನ್ನು ತೆಗೆದುಕೊಳ್ಬೇಕು. ಇನ್ನು ನಮ್ಮ ಪ್ರತಿ ವರ್ಷದ ಅಭ್ಯಾಸ ಚಾತುರ್ಮಾಸ್ಯ, ಹಾಗಾಗಿ ಶಿಷ್ಯರಿಗೂ ಅಭ್ಯಾಸ. ಚಾತುರ್ಮಾಸ್ಯ ಸಮಯ ಅಂದರೆ ನಾವೆಲ್ಲರೂ ಹೋಗಬೇಕು ಅಲ್ಲಿಗೆ ಅಂತ. ಕಳೆದ ವರ್ಷ ಅಭ್ಯಾಸ ಅನುಷ್ಠಾನ ಮಾಡಿ ಸ್ವಲ್ಪ ಕಷ್ಟ ಆಗಿತ್ತು, ಆದರೂ ಕೂಡ ಸಾವಿರಾರು ಜನ ಬಂದಿದ್ದಾರೆ ಕಲ್ಕತ್ತಕ್ಕೆ, ಅನೇಕ ಸಹಸ್ರ ಜನರು ಬಂದಿದ್ದಾರೆ ಅಲ್ಲಿಗೆ. ಆದರೆ ಈ ವರ್ಷ ಇನ್ನೂ ಹೆಚ್ಚು ಉತ್ಸಾಹದಿಂದ ಈ ಮೂಲ ಮಠದಲ್ಲಿ ಚಾತುರ್ಮಾಸ್ಯ ಆದಾಗ ನೀವೆಲ್ಲರೂ ಬಂದಿದ್ದೀರಿ. ಇವತ್ತು ಎರಡು ವಲಯದವರು, ವಿಜಯನಗರ ವಲಯ ಮತ್ತು ನಂದಿನಿ ವಲಯ, ನಂದಿನಿ ವಿಜಯ ಅಂತ. ಇದು ನಗರ ವಿಜಯ ಅಲ್ಲ, ನಂದಿನಿ ವಿಜಯ ಅಂತ. ಯಾಕೆಂದರೆ ಬೆಂಗಳೂರಿನಲ್ಲಿರೋರು ಕೂಡ ನಗರದ ಒಂದು ಆ ಒಂದು ವ್ಯಾಮೋಹವನ್ನು ಬಿಟ್ಟು ಹಳ್ಳಿಯವರಲ್ಲಿ ನಗರಕ್ಕೆ ಕೊಡ್ತಾ ಇದ್ದಾರೆ. ನಗರದವರು ಹಳ್ಳಿಗೆ, ಇಲ್ಲಿಗೆ, ಗೋಕರ್ಣಕ್ಕೆ, ಅಶೋಕಗೆ ಇವತ್ತು ಬಂದಿದ್ದಾರೆ. ನೇತೃತ್ವ ವಹಿಸಿರ್ತಕ್ಕಂಥ ತೇಜಸ್ ಭಟ್ರು ಒಂದು ವಾರ ಇಡೀ ಇಲ್ಲಿದ್ದು ಸೇವೆ ಮಾಡ್ತಾ ಇದ್ದಾರೆ, ಅವರು ಕೃಷ್ಣಮೂರ್ತಿ, ಮಂಜಪ್ಪ ಇಂಥವರೆಲ್ಲ. ಉಳಿದವರು ಕೂಡ ಅವರವರ ಸಮಯದಲ್ಲಿ ಬಂದು ಸೇವೆ ಮಾಡಿ ಹೋಗ್ತಾ ಇದ್ದಾರೆ. ಇವತ್ತು ಎರಡು ವಲಯಗಳು, ವಿಜಯನಗರ ವಲಯ ಮತ್ತು ನಂದಿನಿ ವಲಯದವರು ಸರ್ವ ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಅಭ್ಯಾಸಗಳು, ಒಳ್ಳೊಳ್ಳೆ ಅಭ್ಯಾಸಗಳು ಅವ್ರ ಜೀವನದಲ್ಲಿ ಅವರಿಗೆ ಬರಲಿ ಅಂತೇಳಿ ನಾವು ಆಶಿಸ್ತೇವೆ. ಹಾಗೆ ಎರಡು ಸಮಾಜದ ಸೇವೆ ಇವತ್ತು ಪಾದಪೂಜೆ ರೂಪದಲ್ಲಿ ನಡೆದಿದೆ. ಒಂದು ಪಟ್ಟೆಗಾರ ಸಮಾಜದವರು, ಪಟ್ಟಸಾಲಿಗರು ಅಂತ ಹೇಳ್ತೇವೆ ನಾವು, ಪಟ್ಟಸಾಲಿಗರ ಸಮಾಜದವರು, ತುಂಬ ಸಂಖ್ಯೆಯಲ್ಲಿ ಸಣ್ಣ ಸಮಾಜ ಆದರೆ ಭಕ್ತಿಯಲ್ಲಿ ಹಿರಿದಾಗಿರ್ತಕ್ಕಂಥ ಸಮಾಜ. ಆ ಸಮಾಜದವರು ಕೆಕ್ಕಾರ ಸುತ್ತಮುತ್ತ ಹೆಚ್ಚಿದೆ ಅವರ ಒಂದು ವಸತಿ. ಅವರು 25-30 ಜನ ಇವತ್ತು ಇಲ್ಲಿ ಬಂದು ಸೇವೆ ಮಾಡಿದ್ದಾರೆ. ಅವರಿಗೂ ಕೂಡ ಗುರುಪೀಠದ ಪೂರ್ಣಾಶೀರ್ವಾದಗಳು. ಮತ್ತು ಗುಣಗ ಸಮಾಜದವರು, ತಲೆ ಮೇಲೆ ದೇವರನ್ನು ಇಟ್ಕೊಳ್ತಕ್ಕಂಥ ಭಾಗ್ಯಶಾಲಿ ಸಮಾಜ ಅದು, ದೇವರನ್ನು ಹೊರುವವರು ಅಂತ. ದೇವರೇ ಹೊರೆ ಅಂತ ಭಾವಿಸ್ಬಿಟ್ಟಿದ್ದಾರೆ ಬಹಳ ಜನ ತಮ್ಮ ಬದುಕಿನಲ್ಲಿ. ಆದರೆ ದೇವರನ್ನು ಹೊತ್ತು ಆ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥ ಗುಣಗ ಸಮಾಜದವರು, ಅವರಿಗೂ ಕೂಡ ಗುರುಪೀಠದ ಮನಸ್ಸು ತುಂಬಿದ ಆಶೀರ್ವಾದಗಳು. ಆ ಸಮಾಜವು ಸಮೃದ್ಧವಾಗಿ, ಸಂತೋಷವಾಗಿ, ದೇವರ ದಯೆಯಿಂದ ಇರೋ ಹಾಗಾಗಲಿ ಅಂತ ಹೇಳಿ ಆಚರಿಸ್ತೇವೆ. ಹಾಗೆ ಇವತ್ತು ಅನೇಕ ಪುಸ್ತಕಗಳು ಲೋಕಾರ್ಪಣೆಯಾಗಿದೆ. ನಮ್ಮ ಯಾಲಕ್ಕಿ ಸರಸ್ವತಿ, ಒಳ್ಳೆ ಪರಿಮಳ ಇದೆ ಯಾಲಕ್ಕಿದು, ಒಳಗೆ ಭಕ್ತಿ ಇದೆ, ಹೊರಗಡೆಗೆ ಪರಿಮಳವಾಗಿ ಹಾಡುಗಳು ಹೊರಹೊಮ್ಮಿದೆ. ಹೇಗೆ ಯಾಲಕ್ಕಿ ಒಳಗಡೆ ಕೆಲವು ಸತ್ವ ಇರ್ತದೆ, ಪರಿಮಳ ಹರಡುತ್ತದೆ ಸುತ್ತಮುತ್ತ ಎಲ್ಲ, ಹಾಗೆ ಸರಸ್ವತಿ ಅವಳಿಗೆ ಅಂದರೆ ಹಾಡು ಕಟ್ಟೋದು, ಅವಳ ಪಾಡಿಗಳು ಯಾವುದೊಂದು ಮೂಲಲ್ಲಿ ಕೂತು ಹಾಡು ಹೇಳ್ತಾ ಇರೋದು, ತುಂಬ ಸಮಾಧಾನವಾದ ರಾಗಗಳಲ್ಲಿ ಮನಸ್ಸಿಗೆ ಒಂದು ಶಾಂತಿ ಕೊಡ್ತಕ್ಕಂಥ ಚಿತ್ತ ಶಮನಕಾರಿ ರಾಗಗಳು. ಈ ಚಿತ್ತೋದ್ರೇಕದ ಸಂಗೀತ ಆಗಿಬಿಟ್ಟಿದೆ ಇವತ್ತೆಲ್ಲ. ಸಂಗೀತ ಅಂದರೆ ಹುಚ್ಚು ಕುಣಿತ ಅಂತ ಆಗಿಬಿಟ್ಟಿದೆ. ಆಧುನಿಕವಾಗಿರ್ತಕ್ಕಂಥ ಪಾಪ ಸಂಗೀತವು, ಪಾಪ ಸಂಗೀತವೋ ಅದೆಲ್ಲ ಬಂದು, ಆದರೆ ಈ ಸರಸ್ವತಿ ಒಂದು ಮೂಲೆಯಲ್ಲಿ ಕೂತು ತುಂಬ ಶಾಂತವಾಗಿ, ತುಂಬ ಮಧುರವಾಗಿ ಭಕ್ತಿ ಗೀತೆಗಳನ್ನು ತಾನೇ ರಚನೆ ಮಾಡಿದ್ದನ್ನು ಹಾಡ್ತಾ ಇರ್ತಾರೆ ಅವಳು. ಅವಳು ಎರಡು ಕೆಲಸ ಮಾಡಿದ್ದಾಳೆ, ಒಂದು ಸಂಗ್ರಹ, ಹಳೆ ಹಾಡುಗಳ ಸಂಗ್ರಹ, ಇನ್ನೊಂದು ಹೊಸ ಹಾಡುಗಳ ರಚನೆ ಮಾಡಿ ಅದನ್ನು ಕೂಡ ಲೋಕಾರ್ಪಣೆ ಮಾಡಿದ್ದಾರೆ ಇವತ್ತು. ಶರಣ ಗೋಮಾತ ಮತ್ತು ಶ್ರುತಿ ಅಂತ. ವೇದಗಳಿಗೂ ಶ್ರುತಿ ಅಂತ ಹೆಸರು. ಯಾಕೆಂದರೆ ವೇದಗಳನ್ನು ಅವತ್ತಿನ ಕಾಲದಲ್ಲಿ ಪುಸ್ತಕ ಇದ್ದಿರಲಿಲ್ಲ. ಈ ಪುಸ್ತಕ ಅನ್ನೋದು ನಮ್ಮ ಬುದ್ಧಿ ದೌರ್ಬಲ್ಯದ ಪ್ರತೀಕ. ಅದು ಬುದ್ಧಿ ಬಡವಾಯಿತು, ಆಮೇಲೆ ಪುಸ್ತಕ ಬಂತು ಅಂತ. ಈ ಬರಹ ಅಂದರೆ ಬುದ್ಧಿವಂತಿಕೆ ಪ್ರತೀಕ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಜನ ಇವತ್ತು. ಬರಹ ಅನ್ನೋದು ಬುದ್ಧಿಯ ಬಡತನದ ಪ್ರತೀಕ. ಅದು ನಮಗೆ ಯಾವಾಗ ನೆನ್ಪಿಟ್ಟುಕೊಳ್ಳೋ ಶಕ್ತಿ ಕಡಿಮೆ ಆಯಿತು ಅವಾಗ ಬರ್ಕೊಳ್ಳೋದು, ಪುಸ್ತಕ ಮಾಡೋದು, ಮಾಡೋಕ್ಕೆ ಶುರು ಮಾಡೋದು ಅಂತ. ತ್ರೇತಾಯುಗದ ರಾಮಾಯಣದ ಕಾಲದಲ್ಲಿ ಪುಸ್ತಕ ಇಲ್ಲ. ಹನುಮಂತನ ಹತ್ರ ಶ್ರೀರಾಮಚಂದ್ರ ಪತ್ರ ಬರೆದು ಕಳಿಸ್ಕೊಡ್ಲಿಲ್ಲ. ಸೀತೆಗೆ ಒಂದು ಪತ್ರ ಕೊಡು ಅಂತ ಕಳಿಸ್ಕೊಡ್ಲಿಲ್ಲ. ಆದರೆ ರುಕ್ಮಿಣಿ ಕೃಷ್ಣನಿಗೆ ಪತ್ರ ಬರೆದು ಕಳಿಸ್ಕೊಟ್ಟಿದ್ದಾಳೆ. ದಾಪರ ಬರುವಾಗ ಅಷ್ಟು ಪರಿಸ್ಥಿತಿ ಆಗಿದೆ ಅಂತ. ರಾಮಾಯಣದಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ನೋಡಿ ನೀವು, ಎಲ್ಲೂ ಒಂದು ಪತ್ರ ಬರೆದು ಕಳಿಸಿದ್ದಿಲ್ಲ ಅಂತ. ದೌತ್ಯ ಎಷ್ಟೋ ಕಡೆ ನಡೆದಿದೆ ರಾಮಾಯಣದಲ್ಲಿ, ಎಲ್ಲಿಯೂ ಬರವಣಿಗೆ ಇಲ್ಲ. ಹಾಗಂತ ಬರವಣಿಗೆ ಗೊತ್ತಿರಲಿಲ್ಲ ಅಂತಲ್ಲ, ರಾಮನ ಬಾಣಗಳ ಮೇಲೆ ರಾಮ ಅನ್ನುವ ಅಂಕಿತ ಇರ್ತಿತ್ತು. ರಾಮ ನಾಮಾಂಕಿತಂ ಛೇದಂ ಪಶ್ಯದೇ ವ್ಯಂಗುಲೀಹಿಕಂ, ರಾಮನ ಉಂಗುರದ ಮೇಲೆ ರಾಮ ಅನ್ನೋ ಅಂಕಿತ ಇತ್ತು. ಅಂದರೆ ಇಂಥದಕ್ಕೆ ಬಳಸ್ತಿದ್ರು ಹೊರತು ಲಿಪಿಯನ್ನು ಇದು ಕಡಿಮೆಯಾಗಿ ಅದು ನೆನ್ಪಿಟ್ಟುಕೊಳ್ಳೋದಕ್ಕೆ ಅಂತ ಅದು ಬಳಸ್ತಿರಲಿಲ್ಲ. ಬುದ್ಧಿ ಕಡಿಮೆಯಾಗಿ ಬಳಸ್ತಿರಲಿಲ್ಲ ಅವತ್ತು ಅವತ್ತಿನ ಕಾಲದಲ್ಲಿ. ಹಾಗಾಗಿ ಮಹಾಭಾರತಕ್ಕಾಗುವಾಗ ವ್ಯಾಸರು ಆಲೋಚನೆ ಮಾಡಿದರು, ಓ ಇನ್ನು ಮುಂದೆ ಬರುವವರಿಗೆ ಇದೆಲ್ಲ ನೆನಪಿರೋದಿಲ್ಲ ಅಂತ. ಹಾಗಾಗಿ ಗಣಪತಿ ಕರೆಸಿ ಬರೆಸಿದರು ಮಹಾಭಾರತವನ್ನು ಪೂರ್ತಿ. ಒಂದು ಯುಗ ಕಳೆದ ಕೂಡಲೇ ಎಂಥ ವಿಪರ್ಯಾಸ, ಎಂಥ ಪರಿವರ್ತನೆ ಆಯಿತು ನೋಡಿ. ಕಲಿಯುಗ ಬಂತು, ಈಗ ಅಂದರೆ ನಮಗೆ ಏನೂ ನೆನಪಿಲ್ಲ, ಅಪ್ಪ ಅಮ್ಮ ನೆನಪಿಲ್ಲ, ಗುರುಗಳು ನೆನಪಿಲ್ಲ, ಅಲ್ಲಿವರೆಗೆ ನಾವೆಲ್ಲ ಮರೆತು ಹೋಗ್ತಾ ಇದೆ ಅಂತ. ಹಾಗಾಗಿ ವೇದಕ್ಕೆ ಶ್ರುತಿ ಅಂತ ಯಾಕೆ ಹೆಸರು ಅಂದರೆ ಬಾಯಿಂದ ಕಿವಿಗೆ, ಕಿವಿಯಿಂದ ಬಾಯಿಗೆ ಹೋಗ್ತಾ ಇದ್ದಿದ್ದು, ಪುನಃ ಬಾಯಿಂದ ಕಿವಿಗೆ. ಅಷ್ಟು ದೊಡ್ಡ ಸಾಹಿತ್ಯ ರಾಶಿಯನ್ನು ಬರ್ಕೊಡ್ತಿರಲಿಲ್ಲ ಅಂತ. ಕಿವಿ ಮೂಲಕವೇ ಒಂದು ಕಡೆ ಇನ್ನೊಂದು ಕಡೆಗೆ ಪ್ರಸಾರ ಆಗ್ತಾ ಇದ್ದಿದ್ದು ಅಂತ. ಈ ಹಳೆ ಹಾಡುಗಳು ಕೂಡ ಹಾಗೆ, ಅವು ಶ್ರುತಿಯು, ಅದನ್ನೆಲ್ಲ ಬರೀತಿರಲಿಲ್ಲ ಒಂದು ಕಾಲದಲ್ಲಿ. ಹಾಗಾಗಿ ಹಳೆ ಹೆಂಗಸರು ಹೊಸ ಹೆಂಗಸರು ಹೇಳ್ಕೊಡ್ತಿದ್ರು. ಅಂದರೆ ಅಜ್ಜಿ ಮಗಳಿಗೆ, ಮೊಮ್ಮಗಳಿಗೆ, ಅತ್ತೆ ಸೊಸೆಯರಿಗೆ ಎಲ್ಲ ಹೇಳ್ಕೊಡ್ತಾ ಇದ್ರು. ಇಂಥದ್ದೆಲ್ಲ ಇದ್ದರೆ ನಮ್ಮ ಬಿಡುವಿಲ್ಲದೇ ಇದ್ದರೆ ಅನೇಕ ಜಗಳಗಳು ಮತ್ತೊಂದೆಲ್ಲ ಕಡಿಮೆ ಇರ್ತವೆ. ಅಂದರೆ ಸದಾ ನಾವು ವ್ಯಸ್ತವಾಗಿರ್ಲಿಕ್ಕೆ ಬೇಕಾದಂಥ ಮಾಧ್ಯಮಗಳನ್ನ ಹಿರಿಯರು ಹಾಕಿಟ್ಟಿದ್ರು ಅಂತ. ಹಾಗಾಗಿ ಹಳೆ ಅಡುಗೆ ಕಲಿಯೋದು, ಹಳೆ ಹಾಡು ಹೇಳೋದು ಇದೆಲ್ಲ ಹೋಗ್ಬಿಟ್ಟಿದೆ ಇವತ್ತು. ಆ ಹಾಡುಗಳ ಜೊತೆಯಲ್ಲಿ ಸಂಸ್ಕೃತಿಯು ಹೋಯಿತು ಅಂತ. ಒಂದು ಉಪನಯನದಲ್ಲಿ ಭಟ್ರ ಮಂತ್ರ ಎಷ್ಟಿದೆಯೋ ಈ ಹೆಂಗಸರ ಹಾಡು ಅಷ್ಟೇ ಇತ್ತು ಅಂತ. ಪ್ರತಿ ವಿಧಾನಕ್ಕೂ ಉಪನಯನ ಮದುವೆ ಹಾಡಿದ್ದೇ ಇದೆ ಒಂದು. ಆದರೆ ಇವತ್ತು ತುಂಬ ದುರ್ಲಭ ಆಗಿದೆ ಅಂಥದ್ದು. ಹಾಗಾಗಿ ವ್ಯಾಸರು ಇನ್ನು ಮುಂದೆಲ್ಲ ನೆನಪಿರೋದಿಲ್ಲ ಅಂತ ಮಹಾಭಾರತವನ್ನು ಬರೆಸಿದ ಹಾಗೆ ನಮ್ಮ ಸರಸ್ವತಿ ಅಕ್ಕ ಇನ್ಯಾಗೂ ಇವರನ್ನು ನೆನಪಿಟ್ಟುಕೊಳ್ಳೋದಿಲ್ಲ ಅಂತೇಳಿ ಒಂದು ಪುಸ್ತಕ ಮಾಡಿ ಈ ಹಳೆ ಹಾಡುಗಳನ್ನು ಶ್ರುತಿ ಅಂತೇಳಿ ಸಂಗ್ರಹ ಮಾಡಿಕೊಟ್ಟಿದ್ದಾಳೆ. ದೊಡ್ಡ ಕೆಲಸ, ಒಳ್ಳೆ ಕೆಲಸ ಇದೆ. ಇದನ್ನೆಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು. ಅವಳದ್ದು ಏನಾದರೂ ಇದು ಈ ಪುಸ್ತಕದಲ್ಲಿ ಏನು ಸಿಗ್ತದೋ ದ್ರವ್ಯ ಅದು ಪೂರ್ತಿ ಗುರುಸೇವೆ ಅನ್ನೋ ಒಂದು ಭಾವನೆ ಕೂಡ ಅವಳಿಗಿದೆ. ಹಾಗಾಗಿ ಇದನ್ನು ಪ್ರೋತ್ಸಾಹಿಸಿ. ಮತ್ತು ನಮ್ಮ ಮಂಡ್ರದವರು, ಮಹಾಮಂಡ್ರದ ಪ್ರೇರಣೆಯಿಂದ ಕುಮಟಾ ಮಂಡ್ರದವರು, ಇದೊಂದು ವಿಷ್ಣು ಸಹಸ್ರನಾಮ ಲಿಂಗಾಷ್ಟಕದ ಸಣ್ಣ ಪುಸ್ತಕ, ರಾಮರಕ್ಷೆ ಹನುಮಾನ್ ಚಾಲೀಸದ ಸಣ್ಣ ಪುಸ್ತಕ ಮಕ್ಕಳಿಗಾಗಿ. ಇದನ್ನೆಲ್ಲ ಕಲೀಲಿ ಮಕ್ಕಳು ಅಂತ ನಮ್ಮ ಯಮನಕ್ಕ ಭಾಳ ಆಸೆಪಟ್ಟು ಈ ಪುಸ್ತಕಗಳನ್ನು ಮಾಡಿದರೆ ಎಲ್ಲ ಕಡೆ ಆಗಬೇಕಾಗಿತ್ತು. ಇದು ನಮ್ಮ ಮಕ್ಕಳ ಬಾಯಲ್ಲಿ ಇಂಥದ್ದು ಬರಬೇಕು, ಏನೇನೋ ಬರ್ತಾ ಇದೆ. ಹಾಗಾಗಿ ಲಿಂಗಾಷ್ಟಕ ಎಷ್ಟು ಸುಂದರವಾಗಿದೆ, ರಾಗವಾಗಿ ಹೇಳಿದರೆ ಅದನ್ನು ಎಂಥವ್ರ ಮನಸ್ಸು ಕೂಡ ಕರಗಬೇಕು ಅಷ್ಟು ಚೆನ್ನಾಗಿದೆ ಅದು. ಹಾಗೆ ವಿಷ್ಣು ಸಹಸ್ರನಾಮ ಮಹಾಭಾರತದ ಸಂಪೂರ್ಣ ಮಹಾಭಾರತದ ಸಾರಾಂಶ ಭಗವದ್ಗೀತೆಯಲ್ಲಿ. ಭಗವದ್ಗೀತೆ ಸಾರ ವಿಷ್ಣು ಸಹಸ್ರನಾಮದಲ್ಲಿದೆ, ಅದರ ಸಾರ ರಾಮನಾಮದಲ್ಲಿದೆ. ಹಾಗಾಗಿ ಅಂಥ ವಿಷ್ಣು ಸಹಸ್ರನಾಮ ಮತ್ತು ರಾಮರಕ್ಷೆ ಹನುಮಾನ್ ಚಾಲೀಸ ಇವರಿಬ್ಬರನ್ನು ಒಟ್ಟು ಮಾಡಿದ್ದಾಳೆ ಯಮನಕ್ಕ, ರಾಮ ಮತ್ತು ಹನುಮಂತ. ಹನುಮಾನ್ ಚಾಲೀಸ ಉತ್ತರ ಭಾರತದಲ್ಲಿ ತುಂಬ ಪ್ರಚಾರ, ಹಿಂದಿಯವರು ಉಸಿರಾಡ್ತಾರೆ ಹನುಮಾನ್ ಚಾಲೀಸ, ಅದು ಬರದಿರೋರು ಯಾರು ಇಲ್ವೇ ಇಲ್ಲ ಹಿಂದಿಯವರಲ್ಲಿ. ನಾವು ಕೂಡ ಹನುಮಾನ್ ಚಾಲೀಸ ಅದನ್ನು ತುಂಬ ಪುಟ್ಟದಾಗಿ ಚೆನ್ನಾಗಿದೆ ಇದು ಅಭ್ಯಾಸ ಮಾಡೋಣ ಅಂತ. ನಾಲ್ಕು ಗ್ರಂಥಗಳು ಇವತ್ತು ಇಲ್ಲಿ ಒಳ್ಳೊಳ್ಳೆ ಗ್ರಂಥಗಳು ಲೋಕಾರ್ಪಣೆಯಾಗಿದೆ, ಇದರ ಸದುಪಯೋಗವನ್ನು ನಾವೆಲ್ಲರೂ ಕೂಡ ಮಾಡೋಣ. ಇವತ್ತು ಇಬ್ಬರು ಅಭ್ಯಾಗತರು, ಸಮಸ್ತ ಪುರುಷ ವರ್ಗದ ಪ್ರತಿನಿಧಿಯಾಗಿ ನಮ್ಮ ಮಂಜುನಾಥ್ ಜನ್ರವರು, ಇನ್ನು ಮಾತೆಯರ ಪರವಾಗಿ ಇವತ್ತು ಸುಧಾಗೌಡವರು ಇಲ್ಲಿ ಉಪಸ್ಥಿತರಿದ್ದಾರೆ. ಮಂಜುನಾಥ್ ಜನ್ನು ನಾವು ಲೀಡರ್ ಅಂತ ಯಾವತ್ತೂ ನೋಡಲೇ ಇಲ್ಲ. ಅವರೊಂದು ಭಾರಿ ಮುಗ್ಧ ವ್ಯಕ್ತಿತ್ವ, ಅದು ಭಾಳ ಸರಳ ವ್ಯಕ್ತಿತ್ವ, ಮುಗ್ಧ ವ್ಯಕ್ತಿತ್ವ, ಭಾಳ ವಿನಯಶೀಲ ವ್ಯಕ್ತಿತ್ವ. ಅವರೊಂದು ಎಲ್ಲೋ ಒಂದು ಮೂಲೆಯಲ್ಲಿ ಎದ್ಕೊಂಡು ಸೇವೆ ಮಾಡ್ತಕ್ಕಂಥ ಒಂದು ವ್ಯಕ್ತಿ. ಅವರು ಇವತ್ತು ಅವ್ರನ್ನ ಈ ಊರು ಗುರುತಿಸಿದೆ ಅವ್ರನ್ನ, ಈ ಊರಿನ ಉಪಾಧ್ಯಕ್ಷರಾಗಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಎಲ್ಲ ವಿಧದಲ್ಲಿ ಶ್ರೇಯಸ್ಸನ್ನು ಭಗವಂತ ಕೊಡಲಿ. ಇನ್ನೂ ಹೆಚ್ಚು ಜನಸೇವೆ ಮಾಡ್ತಕ್ಕಂಥ ಶುದ್ಧ ಮನಸ್ಸನ್ನು ಮತ್ತು ಅಂತಹ ಅವಕಾಶವನ್ನು, ಸೇವೆಯ ಅವಕಾಶವನ್ನು ಈಶ್ವರ ಅವರಿಗೆ ಪ್ರದಾನ ಮಾಡಲಿ. ಮತ್ತು ನಮ್ಮ ಜೊತೆಗೆ ನಮ್ಮ ಎಲ್ಲ ಈ ಒಂದು ದೇವಸ್ಥಾನದ ವಿಷಯದಲ್ಲಿ, ಬೇರೆ ಬೇರೆ ವಿಷಯದಲ್ಲಿ ಎಲ್ಲ ಕಷ್ಟ ಸುಖಗಳಲ್ಲಿ ಅವರು ಜೊತೆಗಿದ್ದಾರೆ. ಹಾಗಾಗಿ ಅವರ ಕಷ್ಟ ಸುಖದಲ್ಲಿ ಭಗವಂತ ಅವರಿಗೆ ಜೊತೆ ನೀಡಲಿ, ಸಾಥ್ ನೀಡಲಿ ಭಗವಂತ ಅನ್ನೋ ಆಶಂಸೆಯನ್ನು ಮಾಡ್ತೇವೆ. ಹಾಗೆ ಸುಧಾ ಅವರು ಮಾತಾಡಿದ್ದು ಕೇಳಿದ್ರು ನೀವು ಅಂದರೆ ಆಶ್ಚರ್ಯ ಆಗ್ತದೆ ಅಂತ. ಅವರು ವೈದಿಕರಿಗೆ ಗೊತ್ತಿಲ್ಲ ಇರ್ತಕ್ಕಂಥ ಅನೇಕ ವಿಷಯಗಳು, ಶ್ಲೋಕಗಳು ಕೆಲವು ಸರ್ತಿ ಅವ್ರ ಬಾಯಿಂದ ಬಂದವು. ಇವತ್ತು ಎಂಥ ಒಂದು ಸಮನ್ವಯ, ಗುರು ಸ್ತುತಿ ಮಾಡಿದರು, ಗುರು ನಿಂದೆ ಮಾಡಿದರು, ಸರಿಯಾಗಿ ಮಾಡಿದರೆ ತಲುಪದು ಹೋಗಿ ಅಲ್ಲಿ ಅಂತ. ಪ್ರಹ್ಲಾದ ಹಿರಣ್ಯಕಶಿಪು ಇಬ್ಬರು ಒಂದೇ ಕಡೆ ಸೇರಿದರು ಹೋಗಿ, ಪ್ರಹ್ಲಾದನಿಗೆ ಬಿಂಬದಿಂದ ಮೋಕ್ಷ ಆಯ್ತಂತೆ, ಹಿರಣ್ಯಕಶಿಪುಗೆ ಕಂಬದಿಂದ ಮೋಕ್ಷ ಆಯಿತು. ಅವರ ದಾರಿಗಳಂಥದ್ದು, ಹಾಗಾಗಿ ಅಂಥ ರೀತಿಯಲ್ಲಿ ಫಲಗಳು ಬಂದಿವೆ ಅವರಿಗೆ ಅಂತ. ಅಂತಿಮ ಫಲ ಒಂದೇ ಅಂತ. ಆದರೆ ನನ್ನ ವಿರೋಧ ಭಕ್ತಿ ಅಂತಲೇ ಇದೆ ಅಂತ. ಹೇಗೆ ಶೃಂಗಾರ ಭಕ್ತಿ ಅಂತಿದೆ ಗೋಪಿಯರ ಭಕ್ತಿ, ಹಾಗೆ ವಿರೋಧ ಭಕ್ತಿ ಅಂತಿದೆ ಕಂಸ ಶಿಶುಪಾಲರ ಭಕ್ತಿ. ಅದು ಅಂದರೆ ವಿರೋಧವಾದರೂ ಪ್ರಾಮಾಣಿಕವಾಗಿದ್ದರೆ ಅವನು ಅಲ್ಲೇ ಆಗಿಬಿಡ್ತಾನೆ. ಪ್ರಾಮಾಣಿಕ ವಿರೋಧ ಆಗಬೇಕು, ಅಪ್ರಾಮಾಣಿಕ ವಿರೋಧ ಅಲ್ಲ. ಪ್ರಾಮಾಣಿಕ ವಿರೋಧ ಇದ್ದಾಗ ಅದನ್ನೇ ಮನಸ್ಸಲ್ಲಿ ಇಟ್ಕೊಟ್ಟಿರ್ತಾನೆ ಇಟ್ಕೊಂಡಿರ್ತಾನೆ ಅವನು. ಹಿರಣ್ಯಕಶಿಪುವಿಗೆ ಹರಿ 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 ಬಿಟ್ಟು ಬೇರೆ ಚಿಂತೆ ಇಲ್ಲ. ಕಂಸನಿಗೆ ಕನಸಲ್ಲೂ ಕೃಷ್ಣನೇ, ಚಿತ್ತೈಕಾಗ್ರಿ ಬಂತು ಅವರಿಗೆ ವಿರೋಧದ ಮೂಲಕವಾಗಿ ಅಂತ. ಚಿತ್ತೈಕಾಗ್ರಿ ಪ್ರೇಮದ ಮೂಲಕವಾಗಿ ಗೋಪಿಯರಿಗೆ ಬಂತು. ಹಾಗಾಗಿ ಯಾವುದಾದರೂ ಪ್ರಾಮಾಣಿಕವಾಗಿದ್ದರೆ ಭಗವಂತ ಎಷ್ಟು ಚೆನ್ನಾಗಿಟ್ಟಿದ್ದಾನೆ ನೋಡಿ. ಏನೇ ಮಾಡಿ ನೀವು ಮಾತ್ಸರ್ಯದಿಂದಲೇ ಮುಕ್ತರಾದ್ರಂತೆ ಕೆಲವು ಗೋಪಿಯರು, ಅವ್ರನ್ನ ಜಾಸ್ತಿ ಪ್ರೀತಿಸ್ತಾನೆ ಕೃಷ್ಣ. ನನ್ನೆಲ್ಲನೂ ಮಾತ್ಸರ್ಯವೇ ಕೃಷ್ಣನ ವಿಷಯಕ್ಕೆ ಇದ್ದರಿಂದ ಅವ್ರಿಗೆ ಅದೇ ಚಿಂತೆ ಯಾವಾಗಲೂ ಅಂತ. ಅವರ ಮೋಕ್ಷಕ್ಕೆ ಕಾರಣ ಆಯಿತು, ಅವರ ಒಂದು ಸಿದ್ಧಿಗೆ ಕಾರಣ ಆಯಿತು ಅಂತ. ಹಾಗೆ ಯಾವುದೇ ಇರಲಿ, ಅದು ಪ್ರಾಮಾಣಿಕವಾಗಿ ಪರಿಪೂರ್ಣವಾಗಿದ್ದರೆ ಮೋಕ್ಷದ ಬಾಗಿಲಿನವರಿಗೆ ಅದು ಕರ್ಕೊಂಡು ಹೋಗ್ತದೆ ಅಂತ. ಅದನ್ನು ಬೇರೆ ಥರದಲ್ಲಿ ಹೃದಯಂಗಮವಾಗಿ ಹೇಳಿದರು ಸುಧಾ ಅವರು. ಹಾಗಾಗಿ ಗುರುಗಳು ಹೊಗಳಿದಾಗ ಏನು ಪರಿಣಾಮ ಆಗ್ತದೋ, ನಿಂದಿಸಿದಾಗ ಕೂಡ ಒಂದು ರೀತಿಯಲ್ಲಿ ಅದೇ ಪರಿಣಾಮ ಆಗ್ತದೆ ಅಂತ. ಆದರೆ ಆತ್ಮಕ್ಕೆ ತಕ್ಕ ಹಾಗೆ ಆತ್ಮ ಹೇಳಬೇಕು, ಅದನ್ನು ಅಲ್ಲಿಂದ ಬರಬೇಕು ಅದಂತ, ಅಂಥ ಪ್ರಾಮಾಣಿಕತೆ ಇರಬೇಕು ಅಂತ. ಹಾಗಿದ್ದಾಗ ರಸ್ತೆ ಬೇರೆ ಆದರೂ ಕೂಡ ಗುರಿ ಒಂದೇ ಆಗ್ಬೋದು ಅಂತ ತುಂಬ ಸಂತೋಷಪಟ್ಟರು ಅವರ ಬೇರೆ ಬೇರೆ ಮಾತುಗಳನ್ನು ಕೇಳಿ. ಹಾಗೆಲ್ಲ ನಿರೀಕ್ಷೆ ಮಾಡಿರಲಿಲ್ಲ, ಅಂಥದ್ದೆಲ್ಲ ಒಂದು ತಿಳುವಳಿಕೆ ಅವರಿಗಿದೆ, ಹಾಗೆಲ್ಲ ಮಾತಾಡ್ತಾರೆ ಅಂತ. ಯಾಕೆಂದರೆ ರಾಜಕಾರಣಿಗಳಿಗೆ ಬಿಡುವೇ ಇರೋದಿಲ್ಲ. ಇದು ಯಾವಾಗ ಅವರಿಂದೆಲ್ಲ ಓದಿದ್ರು ಕೇಳಿದ್ರು ಆಶ್ಚರ್ಯ. ಹಾಗಾಗಿ ಅವರು ಕೂಡ ಮುಂದೆ ಅವರಿಂದ ಇಂಥ ಒಂದು ಸದ್ವಿಚಾರಗಳು ಎಲ್ಲ ಕಡೆ ಪ್ರಸಾರ ಆಗಲಿ, ಸಮಾಜ ಸೇವೆ ಅವ್ರ ಕಡೆಯಿಂದ ಆಗಲಿ ಅಂತೇಳಿ ಆಶಿಸ್ತೇವೆ. ಇವರಿಬ್ಬರಿಗೂ ಶ್ರೇಯಸ್ಸನ್ನು ಹರಿಸ್ತಾ ಇವತ್ತಿನ ಸಭೆಯಲ್ಲಿ ಸನ್ನಿಹಿತರಾಗಿರ್ತಕ್ಕಂಥ ಎಲ್ಲ ನಮ್ಮ ಬಹಳ ಪ್ರೀತಿಯ ಬಂಧುಗಳು, ಬಂಧುತ್ವವೇ ಹರಿದೋಗ್ತದೆ ಸನ್ಯಾಸದಲ್ಲಿ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಎಲ್ಲರೂ ಬಂಧುಗಳಾಗ್ತಾರೆ. ಕೆಲವರು ಹೌದು, ಕೆಲವರು ಅಲ್ಲ ಅಂತ ಅಲ್ಲ ಅಂತ, ಎಲ್ಲರೂ ಹೌದು ಅಂತ. ಅದಕ್ಕೆ ಸನ್ಯಾಸ ಅಂತ ಹೆಸರು. ಹಾಗೆ ನಮ್ಮ ಒಡನಾಡುಗಳಾದವರು ನೀವೆಲ್ಲರೂ ಕೂಡ, ನಿಮ್ಮೆಲ್ಲರನ್ನ ಶ್ರೀರಾಮ ಬಾಗಲು ತೆರೆದಿಟ್ಟಿದ್ದಾನೆ. ಶ್ರೀರಾಮ ದರ್ಶನ ಕೊಡ್ತಾ ಇದ್ದಾನೆ, ಯಾವ ತಡೆಯೂ ಇಲ್ಲ, ಯಾವ ನಿರ್ಬಂಧವೂ ಇಲ್ಲ, ನೇರವಾಗಿ ನೋಡ್ಬೋದು. ಹಾಗೆ ನಿಮ್ಮನ್ನು ತಾನು ನೋಡ್ತಾ ಇದ್ದಾನೆ ಅವನು. ಅಂಥ ಶ್ರೀರಾಮನ ಪೂರ್ಣ ಕಾರುಣ್ಯ ನಿಮ್ಮೆಲ್ಲರ ಮೇಲಿರಲಿ. ಎಲ್ಲರಿಗೂ ಒಳಿತಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ.